यदितं तव भक्तानाम् अस्माकं नृहरे हरे तदासु कार्यं कार्यज्ञ प्रलयर्कायितप्रभ हरिकथामृतसार गुरुगळ करुणदिन्दा पणितु पेळुवे ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಜಯೇಶ ವಿಠಲರು, ಜಯೇಶ ವಿಠಲರ ಬಗ್ಗೆ ಕೆಲವು ಮಾತುಗಳು. ಸೊ ಯಾವುದೇ ಒಂದು ದಾಸ ಸಾಹಿತ್ಯದಲ್ಲಿ ಯಾವುದೇ ಒಂದು ದಾಸರನ್ನ ನಾವು ತಗೊಂಡ್ರು ಆ ದಾಸರ ಹೃದಯ ಹೇಗಿರದೆ ಅಂತ ನೋಡಬೇಕು. ದಾಸರು ಅಂದ್ರೆ ಏನು? ದಾಸರು ಅಂದ್ರೆ ಅದು ಹೇಳಿದ್ರು, ದಾಸರು ಅಂದ್ರೆ ದೇವ ದೇವನಿಗೆ ನಾರಾಯಣನಿಗೆ ಎಲ್ಲವೂ, ಲಕ್ಷ್ಮಿಯಿಂದ ಎಲ್ಲರೂ ದಾಸರೇ. ಇದ್ರೂ ಆ ದಾಸ ಅಂಬೋ ಒಂದು ಭಾವನೆ ಇಟ್ಟು ಅದು ಪರಂಪರೆಯಾಗಿ ಅಂದ್ರೆ ಗುರುಮುಖತಃ ಆ ಪರಂಪರೆಯಲ್ಲಿ ನಾನು ದಾಸ ಅಂಬೋದನ್ನ ಚಂದಾಗಿ ಜೀರ್ಣ ಮಾಡಿಸಿ ಇರೋರು ದಾಸ ದಾಸ ದಾಸರು ಅಂತ ಕರೀತಾರೆ. ಈ ದಾಸರು ನಾವು ಜಯೇಶ ವಿಠಲರಲ್ಲಿ ಯಾರೇ ಇರಲಿ, ದಾಸರಿರ್ಲಿ, ದಾಸರ ಬಗ್ಗೆ ನಾವು ಮಾತಾಡುವಾಗ ಅವರು ಯಾರಿಂದ ಆ ವಿದ್ಯಾಭ್ಯಾಸವನ್ನ ಪಡೆದರು ಅಂತ ಮುಖ್ಯವಾಗಿ ನೋಡ್ತೀವಿ. ಯಾಕೆಂದ್ರೆ ದಾಸರಲ್ಲಿ ದಾಸ ಅಂದ್ರೆ ಆ ಒಂದು ಇಟ್ಸ್ ಲೈಕ್ ಹೂ ಮಿರರ್ಸ್ ದಾಸ. ದಾಸ ಅಂಬೋದನ್ನ ಕ್ವಾಲಿಟಿ ಏನಂದ್ರೆ ಆ ತನ್ನ ಈಶನಲ್ಲಿ, ತನ್ನ ಗುರುಗಳಲ್ಲಿ, ಆ ಒಂದು ಭಗವಂತನಲ್ಲಿ ಭಗವಂತನ ಮನಸ್ಸು. ನಾವು ಹೇಳುವಾಗ ಮುಖ್ಯಪ್ರಾಣರನ್ನ ಹೇಳುವಾಗ ಅವರೇ ದಾಸ, ದಾಸ ಅಂತ ಫಸ್ಟ್ ಹೇಳ್ಕೊಂಡವರು ವಾಯುದೇವರು ಹೇಳ್ಕೊಂಡಿದ್ದಾರೆ. ಸೊ ವಾಯುದೇವರು ಏನ್ ಮಾಡ್ತಾರೆ, ಭಗವಂತನನ್ನ ಮನಸ್ಸು, ಅವನ ಮನಸ್ಸು ಹೇಗಿದೆ ಅಂತ ತಿಳಿದು, ಅದು ಹನುಮಂತ ಅವತಾರದಲ್ಲಿ ನೋಡ್ತೀವಿ ರಾಮನ ಮನಸ್ಸು ಎಂತದ್ದು, ಎಲ್ಲಿ ಹೋಗ್ಬೇಕು, ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಅವರು ಮನಸ್ಸಲ್ಲಿ ಇರೋದನ್ನ ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ಆ ಒಂದು ಚೌಕಟ್ಟು ಮೀರೋದೇ ಇಲ್ಲ. ಅವರು ಹೇಗೆ ಒಂದು ಚೌಕಟ್ಟು ದೇವರು ಹಾಕಿ ಕೊಟ್ಟಿದ್ದಾನೋ ಅದನ್ನ ಪಾಲಿಸುವವರು ದಾಸರು ಅಂತ ಆಗ್ತಾರೆ. ಸೊ ಈ ದಾಸ ಪರಂಪರೆಯನ್ನ ನಾವು ತಕೊಂಡಾಗ ವಿಜಯದಾಸರಿಂದ ಇಲ್ಲಿ ತಕೊಂಡಾಗೆ ವಿಜಯದಾಸರು ಅವರು ಶಿಷ್ಯ ಶಿಷ್ಯರಲ್ಲಿ ಬಂದವರು ಜಯೇಶ ವಿಠಲರು. ಈ ಜಯೇಶ ವಿಠಲರ ಅವರನ್ನ ಅವರ ಬಗ್ಗೆ ನಾವು ತಿಳ್ಕೋಬೇಕಂದ್ರೆ ನಾವು ಅವರು ಮಾಡಿದ ಕೃತಿಗಳನ್ನ, ಒಂದು ಕೃತಿಯಲ್ಲ ಅವರು ಮಾಡಿದ ಒಂದು ಹಲವಾರು ಕೃತಿಗಳನ್ನ ನಾವು ನೋಡಿದ್ರೆ ನಮಗೆ ಅವರ ಹೃದಯ ಗೊತ್ತಾಗತ್ತೆ. ಅವರ ಹೃದಯ ವಿಜಯದಾಸರು ಏನ್ ಹೇಳಿಕೊಟ್ಟಿದ್ದಾರೋ ಅದೇ ಒಂದು ಚೌಕಟ್ಟಲ್ಲೇ ಇರತ್ತದು. ಅಲ್ಲಿ ಮುಖ್ಯವಾಗಿ ನಮ್ಗೆ ಬರೋದು ದೇವರು ಅವ್ರು ಏನ್ ಹೇಳ್ಬೇಕಾಗಿದೆ ಅಂದ್ರೆ ನಮಗೆ ಕರ್ತೃತ್ವ, ಜೀವನಿಗೆ ಸ್ವತಂತ್ರ ಇಲ್ಲ. ಅದು ಆಚಾರ್ಯರು ಹಾಕಿಕೊಟ್ಟದೆ, ಸ್ವತಂತ್ರೋ ಭಗವಾನ್ ವಿಷ್ಣು ಅಂತ ಅವರೇ ಹಾಕಿಕೊಟ್ಟ ನಿಯಮ ಅದು. ಭಗವಂತ ಒಬ್ಬನಿಗೆ ಸ್ವತಂತ್ರ ಇದ್ದ, ಉಳಿದ ಯಾರಿಗೇನೋ, ಲಕ್ಷ್ಮಿಯಿಂದ ಯಾರಿಗೇನೋ ಸ್ವತಂತ್ರ ಅಂಬೋದಿಲ್ಲ. ಇದನ್ನ ತಿಳ್ಕೋಬೇಕು ಅಂತ. ಬಟ್ ನಮಗೆ ಆ ಜ್ಞಾನ ಸುಲಭವಾಗಿ ಬರೋದೇ ಇಲ್ಲ. ಯಾಕೆ ಅಂದ್ರೆ ನಾವು ಅಜ್ಞಾನದಲ್ಲಿ ಇದ್ದೀವಿ, ಆ ಲಕ್ಷ್ಮಿಯ ಅನುಗ್ರಹವೂ ನಮಗೆ ಆಗಿಲ್ಲ. ಅಂದ್ರೆ ನಾವು ಲಕ್ಷ್ಮಿ ಬಗ್ಗೆ ತಿಳ್ಕೊಬೇಕಂದ್ರೂ ಏನ್ ಹೇಳ್ತೀವಿ ನಾವು, ಲಕ್ಷ್ಮಿ ಎಂಬವಳು ಚಂಚಲ, ಒಂದು ಜಾಗೆಯಲ್ಲಿ ಲಕ್ಷ್ಮಿ ಇರೋದಿಲ್ಲ. ಲಕ್ಷ್ಮಿ ಆ ಒಂದು ಅವಳ 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 ಯಾವ ಜಾಗೆಯಲ್ಲಿನೂ ಇರೋದಿಲ್ಲ ಇರೋದಿಲ್ಲ ಅಂತ ನಾವು ಭಾವನೆ ಮಾಡ್ತೀವಿ. ಆಕ್ಚುಲ್ ಆಗಿ ನೋಡಿದ್ರೆ ಈ ಲಕ್ಷ್ಮಿಯನ್ನ ನಾವು ತಗೊಂಡಾಗೆ ಈ ಲಕ್ಷ್ಮಿ ಭಗವಂತನ ಜೊತೆಯಲ್ಲಿ ಇರ್ತಾಳವಲ್ಲವೋ. ನಾರಾಯಣ ಇಲ್ಲದ ಜಾಗನೇ ಇಲ್ಲ, ಲಕ್ಷ್ಮಿ ಇಲ್ಲದ ಜಾಗ ಏನೂ ಇಲ್ಲ. ಅವಳು ಚಂಚಲವಾಗಿದ್ದರೆ ಭಗವಂತನನ್ನ ಬಿಟ್ಟು ಅವನು ಹೋಗ್ಬೇಕಾಗಿ ಬರುತ್ತೆ. ಅವಳು ಭಗವಂತನ ಬಿಟ್ಟು ಹೋಗೋದೇ ಇಲ್ಲ, ಯಾವತ್ತು ಅವನ ಅಧೀನರಾಗಿ ಅವನ ಜೊತೆ ಜೊತೆಯಲ್ಲೇ ದೇಶತಃ ಕಾಲತಃ ಅವನ ಜೊತೆಯಲ್ಲಿ ವ್ಯಾಪ್ತಳಾಗಿ ಅವಳು ಇರುವವಳು. ಸೊ ಇಲ್ಲಿ ಏನ್ ತಿಳ್ಕೊಬೇಕು ಅಂದ್ರೆ ಭಗವಂತನನ್ನ ಸರಿಯಾಗಿ ತಿಳ್ಕೊಂಡವರನ್ನೂ ಅವಳು ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾರೆ. ಇದನ್ನ ಮೋಕ್ಷ ಧರ್ಮದಲ್ಲಿ ಹೇಳೋವಾಗ ಹೇಳ್ತಾರೆ, ಲಕ್ಷ್ಮಿ ಯಾರನ್ನ ಬಿಟ್ಟು ಹೋಗೋದಿಲ್ಲ, ದೇವರ ಜೊತೆ ಜೊತೆಯಲ್ಲಿ ಇರ್ತಾಳೆ. ಅವಳೇ ದೇವರನ್ನ ನಮ್ಮ ಹತ್ರ ಕರ್ಕೊಂಡು ಬರುವವಳು ಅವಳೇ ಆಗಿದ್ದಾಳೆ. ಅವಳು ಎಲ್ಲಿ ಧರ್ಮ ಇರುತ್ತೋ, ಧರ್ಮನಿಷ್ಠ, ಮಹಾಬುದ್ಧೆ, ಬ್ರಾಹ್ಮಣ್ಯೆ, ಸತ್ಯವಾದಿನಿ, ಪ್ರಸೃತೆ, ದಾನಶೀಲ, ಸದೈವ ನಿವಸಾಮಹಂ ಅಂತ ಅಲ್ಲಿ ಅವಳು ಹೇಳಿದ್ದಾಳೆ. ಮೋಕ್ಷ ಧರ್ಮದಲ್ಲಿ ಇದು ಭೀಷ್ಮಾಚಾರ್ಯ ಹೇಳ್ತಾರೆ. ಅಂದ್ರೆ ಎಲ್ಲಿ ಧರ್ಮ ಇರುತ್ತೋ, ಅಂದ್ರೆ ಬೇಸಿಕಲಿ ಲಕ್ಷ್ಮಿ ಇರ್ತಾಳಂದ್ರ ಏನರ್ಥ ಅಂದ್ರೆ ಲಕ್ಷ್ಮಿ ಇರೋ ಜಾಗೆಯಲ್ಲಿ ನಾರಾಯಣ ಇದ್ದು ಅನುಗ್ರಹ, ಅವರಿಲ್ಲದ ಜಾಗನೇ ಇಲ್ಲ. ಲಕ್ಷ್ಮಿ ಇರ್ತಾಳ ಬಿಟ್ಟು ಹೋಗಲ್ಲ ಅಂದ್ರೆ ಅಲ್ಲಿ ಭಗವಂತ ನಮಗೆ ಪ್ರಸಾದ ರೂಪವಾಗಿ, ನಮ್ಗೆ ಅನುಗ್ರಹ ರೂಪದಿಂದ ಭಗವಂತ ಇರ್ತಾನ ಅಂಬುದು ತಾತ್ಪರ್ಯ. ಸೊ ಸೊ ಎಲ್ಲಿ ಇರ್ತಾನೆ, ಎಲ್ಲಿ ಬೇಸಿಕಲಿ ಎಲ್ಲಿ ಅವನು ಅನುಗ್ರಹ ಮಾಡ್ತಾನೆ. ಲಕ್ಷ್ಮಿ ಇರ್ತಾಳೆ ಅಂದ್ರೆ ಭಗವಂತ ಅನುಗ್ರಹ ಸಿಕ್ಕತ್ತೆ. ಭಗವಂತ ಯಾರಲ್ಲಿ ಅನುಗ್ರಹ ಮಾಡ್ತಾನಂದ್ರೆ ಎಲ್ಲಿ ಧರ್ಮ ಇರುತ್ತೋ, ಧರ್ಮನಿಷ್ಠೆ ಇರುತ್ತೋ, ಧರ್ಮ ಬುದ್ಧಿ ರೈಟ್ ಅಂಡ್ ರಾಂಗ್ ಕಾನ್ಸೆಪ್ಟ್ ಲೌಕಿಕವಾಗಿರ್ಲಿ, ಟು ಸ್ಟಾರ್ಟ್ ವಿತ್ ಅಟ್ಲೀಸ್ಟ್ ಲೌಕಿಕದಲ್ಲಿ ನಮ್ಗೆ ರೈಟ್ ಅಂಡ್ ರಾಂಗ್ ಬುದ್ಧಿ ಬರಬೇಕು. ಅದು ತಿಳಿದ ಮೇಲೆ ಅದನ್ನ ಪ್ರತಿಪಾದನೆ ಮಾಡುವ ಧೈರ್ಯ ನಮ್ಮಲ್ಲಿ ಬೇಕು. ಸೊ ಈ ಧರ್ಮ ಬುದ್ಧಿ, ಧರ್ಮದಲ್ಲಿ ನಿಷ್ಠೆ ಇರಬೇಕು, ಧರ್ಮದಲ್ಲಿ ಆ ಒಂದು ಫರ್ಮ್ಲಿ ಶುಡ್ ಬಿ ಆಂಕರ್ಡ್. ಅಲ್ಲಿ ಲಕ್ಷ್ಮಿ ಇರ್ತಾಳೆ, ಲಕ್ಷ್ಮಿಯಲ್ಲಿ ಆ ಲಕ್ಷ್ಮಿ ನಾರಾಯಣಿ ರೂಪದಿಂದ ಭಗವಂತ ಇರ್ತಾನೆ. ಹಾಗೆ ಮಹಾಬುದ್ಧಿ ಅಂತ ಹೇಳ್ತಾರೆ. ಮಹಾಬುದ್ಧಿ ಅಂತ ಹೇಳುವಾಗ ಏನಾಗತ್ತೆ, ಮಹಾಬುದ್ಧಿ ಅಂದ್ರೆ ನಮ್ಮ ಬುದ್ಧಿ, ದೇವರು ಕೊಟ್ಟ ಬುದ್ಧಿ ದೇವರನ್ನ ಮಹಾತ್ಮ ಮಹಾನ್ ತುಂಬಾ ದೊಡ್ಡವನು ಅಂತ ಅದನ್ನ ಗ್ರಹಿಸುವಂತೆ ಇರಬೇಕು. ಸೊ ಅದೇ ಮಹಾಬುದ್ಧಿ. ಅದಕ್ಕೆ ಬೆಳಿಗ್ಗೆದ್ದು ನಾವು ಹೇಳುವಾಗ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡುವಾಗ ದಿಯೋ ಯೋನ ಪ್ರಚೋದಯಾತ್, ನನ್ನ ಬುದ್ಧಿಯನ್ನ ನೀನು ಪ್ರೇರಿಸಿ. ಹೇಗೆ ಪ್ರೇರಿಸ್ತೆ, ಅಲ್ಲಿ ಬಂದು ಕೂತು ನೀನು ಮಹಾನ್ ಅಂಬೋ ಒಂದು ತಿಳುವಳಿಕೆಯನ್ನ ಪ್ರೇರಣೆ ಮಾಡು. ಮಹಾನ್ ಅಂತ ಯಾಕೆ ಅಂದ್ರೆ ನೀನು ಸ್ವತಂತ್ರವಾಗಿ ಮಾಡುತ್ತಿ ಅಂಬೋ ಒಂದು ತತ್ವವನ್ನ ನನ್ನಲ್ಲಿ ಇದ್ದು ಪ್ರೇರಣೆ ಮಾಡು. ಬೆಳಗಾತಲೆ ಎದ್ದ ಕೂಡ್ಲೆ ಅದನ್ನು ದೇವರ ಸೂರ್ಯಾಂತರ್ಗತನಾಗಿ ಇರುವಂತ ಸೂರ್ಯನಾರಾಯಣನಲ್ಲಿ ಪ್ರಾರ್ಥನೆ ಮಾಡೋದೇ ಇದೆ. ಅದೇ ಮಹಾಬುದ್ಧಿ. ಯಾರಿಗೆ ಆ ತರ ಪ್ರೇರಣೆ ಕೊಟ್ಟು ದೇವರು ಮಾಡ್ತಾನೋ ಅವರಲ್ಲಿ ಲಕ್ಷ್ಮಿ ಯಾವತ್ತು ಸನ್ನಿಹಿತಳಾಗಿರ್ತಾರ. ಅವರ ಜೀವನದಲ್ಲಿ ಕತ್ತಲೇನೆ ಇರೋದಿಲ್ಲ. ಭಗವಂತ ಸ್ವತಂತ್ರ ಅಂಬೋ ಚಿಂತನೆ, ಆ ಮಹಾಬುದ್ಧಿ ಇರುತ್ತೆ. ಆಮೇಲೆ ಬ್ರಾಹ್ಮಣ್ಯ ಅಂತ, ಬ್ರಾಹ್ಮಣ್ಯ ಅಂತ ಹೇಳುವಾಗ ಆ ನಾಟ್ ಓನ್ಲಿ ಇನ್ ದಟ್, ಯಾರಲ್ಲಿ ನಮ್ಮ ಗುರು ಪರಂಪರೆ ತಗೊಂಡ್ರೆ ಎಲ್ಲರೂ ಬ್ರಾಹ್ಮಣರು ಅಂದ್ರೆ ಬ್ರಹ್ಮನನ್ನ ಬ್ರಹ್ಮ ಅಣತೀತಿ ಬ್ರಾಹ್ಮಣ ಅಂತ, ಆ ಪರಬ್ರಹ್ಮನ ಕಡೆ ಸಾಗುವರವರು. ಸೊ ಅವರು ಬ್ರಾಹ್ಮಣರತ್ತಾರ. ಅವರಲ್ಲಿ ಅಂದ್ರೆ ಭಗವಂತನ ಭಕ್ತರಲ್ಲಿನೂ ನಮ್ಗೆ ಗೌರವ ಬೇಕು. ಬರೀ ಡೈರೆಕ್ಟ್ ಲಕ್ಷ್ಮೀನಾರಾಯಣ ಅಂತಿಲ್ಲ, ಆ ಭಗವದ್ ಭಕ್ತರು ಇದಾರಲ್ಲ, ತತ್ವಾಭಿಮಾನಿ ದೇವತೆಗಳು ಭಕ್ತರು, ನಮ್ಗೆ ಅನುಗ್ರಹಕರಾಗಿರೋರು. ಒಳಗಿಂದ ತತ್ವಾಭಿಮಾನಿ ದೇವತೆಗಳು ಪ್ರೇರಣೆ ಮಾಡ್ತಾರೆ, ಹೊರಗಿಂದ ನಮ್ಮ ಗುರು ಪರಂಪರೆಯಲ್ಲಿ ಬಂದು ನಮ್ಗೆ ಅನುಗ್ರಹಕರಾಗಿರ್ತಾರೆ. ಇವರಲ್ಲಿ ನಮ್ಗೆ ಗೌರವ ಬೇಕು. ಅದಕ್ಕೆ ಆ ಒಂದು ಗೌರವ, ಗುರುವಲ್ಲಿ ಗೌರವ ಯಾರು ತೋರಿಸ್ತಾನೋ ಅವರಲ್ಲಿನೂ ಲಕ್ಷ್ಮೀ ನಾರಾಯಣರು ಇದ್ದೇ ಇರ್ತಾರೆ. ಲಕ್ಷ್ಮಿ ಸ್ಥಿರವಾಗಿರ್ತಾಳೆ ಮತ್ತು ಸತ್ಯವಾದ ಇದು ತಿಳ್ಕೊಂಡ ಅದಕ್ಕೆ ಹಾಗೆ ನಮ್ಗೆ ಗೊತ್ತಾಗತ್ತೆ ಅಂದ್ರೆ ಅವರ ವಾಕಲ್ಲಿ ಸತ್ಯ ಇರಬೇಕು. ಸತ್ಯ ಅಂದ್ರೆ ಬೇಸಿಕಲಿ ತಿಳಿಯೋದು, ಒಂದು ನಾವು ಚೆಂದಾಗಿ ಎಲ್ಲ ಅರ್ಥ ಮಾಡ್ಕೊಳ್ಳೋದು ಯಥಾರ್ಥ ಜ್ಞಾನ. ಆ ಜ್ಞಾನವನ್ನ ಪ್ರತಿಭಟನೆ ಮಾಡೋದು ನಮ್ಮ ನಡೆ. ನಾವು ಹೇಳೋದಲ್ಲ, ನಾವು ಮಾತಾಡೋದಲ್ಲ, ನಮ್ಮ ನಡೆ ನುಡಿ ಅಂತ ಹೇಳ್ತಾರಲ್ಲ, ಬರೀ ಬಾಯಿಂದ ಹೇಳೋದು ಮಾತ್ರ ಅಲ್ಲ, ನಮ್ಮ ನಡೆಯಲ್ಲಿನೂ ಸತ್ಯ ಇರಬೇಕು. ಸತ್ಯವಾದಿನಿ ಅಂತ ಹೇಳ್ತಾರೆ. ಮನಸ್ಸಲ್ಲಿ ಇರೋದು ಹೊರಗಡೆ ಹಾಗೆ ಬರಬೇಕು ಅಂತ ಅದೇ ಹೇಳ್ತಾರಲ್ಲ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ ಅಂತ ಹಾಗೆ ಬರಬೇಕು ಅಂತ ಹೇಳ್ತಾರೆ. ಸೊ ಸತ್ಯವಾದಿನಿ ಅಂಡ್ ಪ್ರಸೃತೆ. ನಿಜವಾದ ಜ್ಞಾನ ಯಾರಲ್ಲಿ ಬಂದಿದೆ, ಅವನಲ್ಲಿ ವಿನಯ ಇರುತ್ತೆ. ವಿನಯದ ಪ್ರದರ್ಶನ ಇಲ್ಲ, ವಿನಯ ಅಂಬೋದು ಅವನು ಮಾಡುವಂತ ಕ್ರಿಯೆಗಳಲ್ಲಿ ಕಾಣಿಸುತ್ತೆ. ಬರೀ ಮಾತಲ್ಲಿ ತುಂಬಾ ಫ್ಲ್ಯಾಟ್ರಿ ಅದಿಲ್ಲ, ನಡೆಯಲ್ಲಿ ಅದು ಕಾಣಿಸುತ್ತೆ. ವಿನಯವನ ಭಾವನೆ ಬೇಕು. ಆಮೇಲೆ ದಾನಶೀಲ ಅಂಬೋದು ಅವನು ತನ್ನಲ್ಲಿ ದೇವರು ಕೊಟ್ಟದ್ದು ಅಂಬೋ ತಿಳುವಳಿಕೆಯಿಂದ ಆ ಒಂದು ದಾನ ತನ್ನಲ್ಲಿ ತನಗೆ ದೇವರು ಕೊಟ್ಟದ್ದನ್ನೇ ಎಲ್ಲರಿಗೂ ವಿನಿಯೋಗ ಮಾಡುವಂತ ಸದ್ಬುದ್ಧಿ ಬೇಕು ಅವನಿಗೆ. ಇಷ್ಟು ಈ ಒಂದು ಕ್ವಾಲಿಟೀಸ್ ಯಾರಲ್ಲಿ ಇರುತ್ತೋ ಅಲ್ಲಿ ಲಕ್ಷ್ಮೀ ದೇವಿ ಬಂದು ಇರ್ತಾಳೆ ಅಂದ್ರೆ ಅನುಗ್ರಹ ರೂಪದಿಂದ ಇರ್ತಾಳೆ ಅಂತ ಅರ್ಥ. ಬರೀ ಲಕ್ಷ್ಮೀ ದೇವಿ ಅಂದ್ರೆ ಸಂಪತ್ ದುಡ್ಡು ಕಾಸು ಅಂತ ಮಾತ್ರ ತಿಳ್ಕೊಬಾರ್ದು. ಯಾಕೆಂದ್ರೆ ನೋಡಿ, ದುರ್ಯೋಧನ ಇದ್ದಾನೆ, ದುರ್ಯೋಧನನ ಜೊತೆ ಜೊತೆಲಿ ದುರ್ಯೋಧನನ ಪತ್ನಿ ಅಲಕ್ಷ್ಮಿ, ದರಿದ್ರ ಅಂತ ಹೇಳ್ತೀವಿ, ದಾರಿದ್ರ್ಯಕ್ಕೆ ಸಂಕೇತ ಅಂತ ಹೇಳ್ತೀವಿ. ದುರ್ಯೋಧನನಿಗೆ ಎಲ್ಲ ಇತ್ತು, ದುಡ್ಡು ಕಾಸು ಆಮೇಲೆ ದೇಹ ಬಲ ಎಲ್ಲ ದೇವರು ಕೊಟ್ಟಿದ್ದಾನೆ, ಎಲ್ಲವೂ ಅವನ ಹತ್ರ ಇತ್ತು. ಬಟ್ ಯಾವ್ದಿಲ್ಲ, ಯಾವ್ದಲ್ಲಿ ಅವನಿಗೆ ದಾರಿದ್ರ್ಯ ಅಂದ್ರೆ ಇದು ಯಾವ ಕ್ವಾಲಿಟಿನೂ ಅವನಲ್ಲಿ ಇಲ್ಲ. ಧರ್ಮನಿಷ್ಠೆ ಇಲ್ಲ, ಮಹಾಬುದ್ಧಿ ಇಲ್ಲ, ಬ್ರಾಹ್ಮಣ್ಯ ಅಂದ್ರೆ ಅವನು ತನ್ನ ಗುರು ಹಿರಿಯರಿಗೆ ಎಲ್ಲ ಗೌರವ ನಮಸ್ಕಾರ ಮಾಡ್ತಾ ಇದ್ದ, ಎಲ್ಲ ಪೂಜೆ ಮಾಡ್ತಾ ಇದ್ದನಲ್ಲ ಅಂತ ಹೇಳಿದ್ರೆ ಅದು ಒಂದು ಶೋ. ಉಳಿದವರನ್ನ ಮೋಸ ಮಾಡ್ಲಿಕ್ಕೆ ಅವನು ಮಾಡ್ತಾ ಇದ್ದಿದ್ದ ಅಷ್ಟೇ. ಸೊ ಬ್ರಾಹ್ಮಣ್ಯ ಮತ್ತು ಸತ್ಯವಾದಿನಿ, ಅವನ ಮಾತಲ್ಲಿ ಅವನು ಸತ್ಯವನ್ನ ಬಳಸಿದ್ದೇ ಇಲ್ಲ ಅವನು. ಹಾಗೆ ಸತ್ಯವೂ ಅವನಲ್ಲಿ ಇದ್ದಿಲ್ಲ. ಆ ವಿನಯ ಅಂಬೋದು ಎಳ್ಳಷ್ಟಕ್ಕೇನೋ ಅವನಿಗೆ ವಿನಯ ಅಂಬೋದನ್ನು ಇದ್ದಿಲ್ಲ ಅವನಿಗೆ. ಸೊ ವಿನಯ ಇದ್ದಿಲ್ಲ. ಆಮೇಲೆ ವಿನಯ, ಆಮೇಲೆ ಪ್ರಶಸ್ತಿ, ಆಮೇಲೆ ದಾನಶೀಲ, ದಾನ ಧರ್ಮಗಳು ಅವನು ಮಾಡ್ತಾ ಇದ್ದ. ಇದ್ರನು ಅದು ಯಾವುದಕ್ಕೆ ಮಾಡ್ತಾ ಇದ್ದ? ಬೇರೆ ಉದ್ದೇಶನೇ ಅವನಿಗೆ ಬೇರೆಯಾಗಿತ್ತು. ಅವನಿಗೆ ದಾನ ಮಾಡೋದಲ್ಲಿ ತಾನು ದೊಡ್ಡವ, ತಾನು ರೈಚಸ್ ಅಂತ ತಿಳಿಸಲಿಕ್ಕೆ ಹಾಗೆ ಮಾಡ್ತಾ ಅವನು ಬಂದ. ಸೊ ಹೀಗೆ ಅವನಲ್ಲಿ ಯಾವ ಗುಣಗಳು ಅವನಲ್ಲಿ ಇದ್ದಿಲ್ಲ. ಅದಕ್ಕೆ ಲಕ್ಷ್ಮಿ ಅನುಗ್ರಹ ಅವನಿಗೆ ಆಗಿಲ್ಲ. ದುಡ್ಡಿನ ಪ್ರಾಪ್ತಿ ಆಯಿತು, ಪದವಿಯ ಪ್ರಾಪ್ತಿ ಆಯಿತು, ಅನುಗ್ರಹ ಆಗೇ ಇಲ್ಲ. ಅನುಗ್ರಹ ಇಸ್ ಡಿಫ್ರೆಂಟ್ ಫ್ರಮ್ ಪ್ರಾಪ್ತಿ. ಪ್ರಾಪ್ತಿ ಅವನ ಕರ್ಮದಿಂದ ಅವನಿಗೆ ಅದೆಲ್ಲ ಪ್ರಾಪ್ತ ಆಗಿತ್ತು ಹೊರತು ಅನುಗ್ರಹ, ದೇವರ ಅನುಗ್ರಹ, ದೇವರ ಪ್ರಸಾದ ಅವನಿಗೆ ಆಗಿಲ್ಲ. ಸೊ ಅದ ಕಾರಣದಿಂದ ಲಕ್ಷ್ಮಿಯನ್ನ, ಲಕ್ಷ್ಮಿಯ ಅನುಗ್ರಹದಿಂದಲೇ ಎಲ್ಲವೂ ಆಗುತ್ತೆ. ದೇವರು ಲಕ್ಷ್ಮಿಯ ಮಾಧ್ಯಮವಾಗಿಟ್ಟುಕೊಂಡೇ ಎಲ್ಲವೂ ಮಾಡ್ತಾನೆ. ಸೊ ಆದ ಕಾರಣದಿಂದ ನೀವು ನೋಡಿದ್ರೆ ಜಯೇಶ ವಿಠಲರಾಗಲಿ, ಇತರ ದಾಸರಾಗಲಿ ಲಕ್ಷ್ಮಿಯ ಬಗ್ಗೆ ಅನೇಕ ಹಾಡುಗಳನ್ನ ಮಾಡಿ ನಮ್ಮ ಪರವಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಫಸ್ಟ್ ನೀನು ಬಂದು ನಿಲ್ಲೋ, ನಿನ್ನ ಕರುಣೆ ತೋರಿಸೋ, ನೀನು ಕರುಣಾಳು, ನಿನ್ನ ಕರುಣೆಯನ್ನ ತೋರಿಸೋ ಅಂತ ಲಕ್ಷ್ಮಿಯ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಯಾವ ಜಯೇಶ ವಿಠಲರ ಹಾಡಲ್ಲಿ ತೆಗೆದ್ರೂ ಇದು ಬರುತ್ತೆ. ಫಾರ್ ಎಕ್ಸಾಂಪಲ್, ಕಲ್ಯಾಣಿ ಪೂರ್ಣೇ ಕರುಣೇಸು ವರಮಹಾಲಕ್ಷ್ಮಿ ಅಂತ ಹಾಡು, ಆ ಹಾಡು ಹೀಗೆ ಇರುತ್ತೆ. ಸುಲಭವಾದ ಹಾಡು ಹೇಳಕ್ಕೇನು, ಅಲ್ಲಿ ಹೇಳ್ತಾರೆ, ಕಲ್ಯಾಣಿ ಪೂರ್ಣೇ ಕರುಣೇಸು ವರಮಹಾಲಕ್ಷ್ಮಿ, ಕಲ್ಯಾಣಿ ಪೂರ್ಣೇ ಕರುಣೇಸು ಕಮಲ ಸದನೆ ಸುಸ್ಮಿತ ವದನೆ ಕಮಲ ನೇತ್ರೆ ಮಂಜುಳ ಗಾತ್ರೆ ವಿಮಲಾಪಾಂಗ ವೀಕ್ಷಣದಿಂದ ಕಮಲಾಸನ ಭವ ಪದಗಳ ನೀಡುವೆ, ವಿಮಲಾಪಾಂಗ ವೀಕ್ಷಣದಿಂದ ಕಮಲಾಸನ ಭವ ಪದಗಳ ನೀಡುವಿ, ಕಲ್ಯಾಣಿ ಪೂರ್ಣೇ ಕರುಣೀಸು ವರಮಹಾಲಕ್ಷ್ಮಿ, ಕಲ್ಯಾಣಿ ಪೂರ್ಣೇ ಕರುಣೀಸು ಮಂಗಳಮಯಳೇ ತಿಂಗಳ ಶತನಿಬೆ ಪೊಂಗೊಳಲೂದು ವರಂಗನ ನಿಜ ಸತಿ, ಮಂಗಳಮಯಳೇ ತಿಂಗಳ ಶತನಿಬೆ ಪೊಂಗೊಳಲೂದು ವರಂಗನ ನಿಜ ಸತಿ, ಸಿಂಗಾರ ಸಾರಳೆ ಪ್ರಸನ್ನ ವರಗಳ ಹಿಂಗದೆ ಪಾಲಿಸು ಹರುಷಸು ಪೂರ್ಣಳೆ, ಕಲ್ಯಾಣಿ ಪೂರ್ಣೇ ಕರುಣೀಸು ಅಕ್ಷಯ ಶೋಭನ ಸುರಿವೋ ಶೀಕರೆ ಲಕ್ಷ್ಮೀಯನ್ನಯ ಭೀಷ್ಟವ ಪಾಲಿಸು, ಅಕ್ಷಯ ಶೋಭನ ಸುರಿವೋ ಶ್ರೀಕರೆ ಲಕ್ಷ್ಮೀಯನ್ನಯ ಭೀಷ್ಟವ ಪಾಲಿಸು, ಪಕ್ಷಿ ಗಮನನ ವಕ್ಷದಿ ಮೆರೆಯುವ ಅಕ್ಷರ ಪುರುಷಳೆ ವರ ಮಹಾಲಕ್ಷ್ಮಿ, ಕಲ್ಯಾಣಿ ಪೂರ್ಣೇ ಕರುಣೀಸು ವರ ಮಹಾಲಕ್ಷ್ಮಿ, ಕಲ್ಯಾಣಿ ಪೂರ್ಣೇ ಕರುಣೀಸು ರನ್ನ ಮುಕುರ ಕಿರೀಟ ಶೋಭಿತೆ ಪೊನ್ನಾಂಬರೆ ಪರಿಪೂರ್ಣಳೆ ಪಾಲಿಸು, ರನ್ನ ಮುಕುರ ಕಿರೀಟ ಶೋಭಿತೆ ಪೊನ್ನಾಂಬರೆ ಪರಿಪೂರ್ಣಳೆ ಪಾಲಿಸು, ಗಂಧಕ ಸೂರಿ ಕುಂಕುಮ ಪಾಲೆ ಪ್ರಸನ್ನದಾಯಕ ಸಿ ನೇತ್ರದಿ ನೋಡೆನ್ನ, ಕಲ್ಯಾಣಿ ಪೂರ್ಣೇ ಕರುಣೀಸು ಕಮಲ ಮಲ್ಲಿಗೆ ಕೇದಿಗೆ ಜಾಜಿ ವಿಮಲ ಮುಕ್ತ ಮಣಿಮಯ ಹಾರಳೆ, ಕಮಲ ಮಲ್ಲಿಗೆ ಕೇದಿಗೆ ಜಾಜಿ ವಿಮಲ ಮುಕ್ತ ಮಣಿಮಯ ಹಾರಳೆ, ಕಮಲೇ ನೀಗತಿ ಕೋಮಳ ಚಿತ್ತಳೆ ಕಮಲ ಜಯೇಶ ವಿಠಲನ ತೋರಿಸು, ಕಮಲೇ ನೀಗತಿ ಕೋಮಳ ಚಿತ್ತಳೆ ಅಮಲ ಜಯೇಶ ವಿಠಲನ ತೋರಿಸು, ಕಲ್ಯಾಣಿ ಪೂರ್ಣೇ ಕರುಣೀಸು ಅಂತ ಹಾಡು ಮಾಡಿ ಆ ಲಕ್ಷ್ಮೀದೇವಿಯ ಕರುಣೆ ನಮಗೆ ಬೇಕು ಅಂತ ಅವರು ದೇವರಿಗೆ ನಮ್ಮ ಪರವಾಗ ಪ್ರಾರ್ಥನೆ ಮಾಡ್ತಾರೆ. ಮೂಲತಃ ಅವರು ಹಾಡುಗಳಲ್ಲಿ ನಾವು ನೋಡಿದ್ರೆ ಒಂದು ದಾಸ, ದೇವರು ಒಬ್ಬನಿಗೆ ಸ್ವತಂತ್ರ ಇದ ಅಂಬೋದು, ನಮಗೆ ಸ್ವತಂತ್ರ ಇಲ್ಲ ಅಂಬೋದನ್ನ ಅವರು ಕೃತಿಗಳಲ್ಲಿ ಬರುತ್ತೆ. ಇದು ಒಂದು ತಕೊಂಡ್ರೆ ಒಂದು ಕೃತಿಯಲ್ಲಿ ಹೇಳ್ತಾರೆ, ಜೀವಕರ್ತೃತ್ವದ ಭ್ರಾಂತಿ ಬಿಡಿಸೋ, ಜೀವಕರ್ತೃತ್ವದ ಭ್ರಾಂತಿ ಬಿಡಿಸೋ ಜೀವೇಶನೊಡೆಯ ಶ್ರೀ ವೇಣುಗೋಪಾಲ ಹರಿ ಅಂತ ಹೇಳ್ತಾರೆ. ಅಂದ್ರೆ ಜೀವಕರ್ತೃತ್ವದ ಭ್ರಾಂತಿ ಅಂದ್ರೆ ಜೀವನಿಗೆ ಸ್ವತಂತ್ರ ಇದ ಅಂಬೋ ಒಂದು ಸ್ವತಂತ್ರ ಕರ್ತೃತ್ವ, ನಾನೇ ಮಾಡ್ತೀನಿ ಅಂಬೋ ಒಂದು ಭ್ರಾಂತಿ ಇದೆ ಅಂತಾರೆ. ಭ್ರಾಂತಿ ಅಂದ್ರೆ ಏನು? ಭ್ರಾಂತಿ ಅಂದ್ರೆ ಇಲ್ಯೂಷನ್ ಅಂತ ಅರ್ಥ. ಅಂದ್ರೆ ಇಲ್ಯೂಷನ್ ಅಂದ್ರೆ ಅದು ಬರ್ಬೇಕಂದ್ರೆ ಎರಡು ಮುಖಗಳು, ಒಂದು ನಾವು ಇರೋದನ್ನ ಇಲ್ಲ ಅಂತ ತಿಳ್ಕೊಳ್ಳೋದು, ಇಲ್ಲದ್ದನ್ನ ಇದೆ ಅಂತ ತಿಳ್ಕೊಳ್ಳೋದು, ಎರಡೂ ಆಗಬೇಕು. ಇಲ್ಲಿ ಏನಾಗತ್ತ, ಜೀವ ಏನು ತಿಳ್ಕೊಂಡಿದ್ದಾನೆ, ನನಗೆ ನಾನು ಕೈ ಎತ್ತುತ್ತಾ ಇದ್ದೀನಿ, ನಾನೇ ಕೈ ಎತ್ತುತ್ತಾ ಇದ್ದೀನಿ ಅಂತ. ಅಂದ್ರೆ ಆಕ್ಚುಯಲ್ ಆಗಿ ಅವನಿಗೆ ಅಲ್ಲಿ ಸ್ವಾತಂತ್ರ್ಯ ಅಂಬೋದು ಇಲ್ಲ, ಇಲ್ಲದ ಸ್ವಾತಂತ್ರ್ಯವನ್ನ ಇದೆ ಅಂತ ತಿಳ್ಕೊಂಡಿದ್ದಾನೆ. ಆಕ್ಚುಯಲ್ ಆಗಿ ಅಲ್ಲಿ ಇರೋದು ದೇವರ ಸ್ವತಂತ್ರ ಇದೆ, ಅದನ್ನ ಇಲ್ಲ ಅಂತ ತಿಳ್ಕೊಂಡಿದ್ದಾನೆ. ಅಂದ್ರೆ ಯಾವುದು ಇದೆಯೋ ಇರೋದೇನು ದೇವರಿಗೆ ಸ್ವತಂತ್ರ ಇದೆ, ಅದು ಅವನು ತಿಳ್ಕೊಂಡಿಲ್ಲ. ಯಾಕಂದ್ರೆ ಈ ಚಿಕ್ಕ ಸಣ್ಣ ಪುಟ್ಟ ವಿಷಯ, ಐ ಮೀನ್ ದೊಡ್ಡ ವಿಷಯದಲ್ಲಿ ಇರಬಹುದು, ಚಿಕ್ಕ ಚಿಕ್ಕ ವಿಷಯಗಳಲ್ಲಿ, ಒಂದು ವೆರಿ ಇನ್ಸಿಗ್ನಿಫಿಕೆಂಟ್ ಥಿಂಗ್ಸ್ ಅಲ್ಲಿ ದೇವರು ನಮಗೆ ಅದು ಬಿಟ್ಟಿದೆ. ಹೀ ಗೇವ್ ಅಸ್ ದ ಚಾಯ್ಸ್ ಟು ಡಿಸೈಡ್ ವೆದರ್ ಐ ಕ್ಯಾನ್ ಹ್ಯಾವ್ ಬ್ರೇಕ್ಫಾಸ್ಟ್ ಆರ್ ಲಂಚ್. ಆ ಚಾಯ್ಸ್ ಅನ್ನು ದೇವರು ನನಗೆ ಬಿಟ್ಟುಬಿಟ್ಟಿದ್ದಾನೆ, ಹೀಗೆ ನಾವು ತಿಳ್ಕೊಳ್ಳೋದು. ದೇವರಿಲ್ಲ, ನನಗೆ ಬಿಟ್ಟುಬಿಟ್ಟಿದ್ದಾನೆ, ನಮ್ಗೇನೋ ಒಂದು ಸ್ವಲ್ಪ ಸ್ವತಂತ್ರ ಕೊಟ್ಟರು, ನೀನೇ ಈ ಸಣ್ಣ 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 ಪುಟ್ಟ ವಿಷಯಗಳಲ್ಲಿ ನೀನೇ ಏನೋ ಮಾಡ್ಕೋ ಅಂತ ಹೇಳ್ತಾನೆ ಅಂತ ನಾವು. ಅಂದ್ರೆ ದೇವರ ಸ್ವತಂತ್ರ ಆ ಚಿಕ್ಕ ವಿಷಯದಲ್ಲಿ, ಆ ಟ್ರಿವಿಯಲ್ ಮ್ಯಾಟರ್ ಅಲ್ಲಿ ದೇವರಿಗೆ ಸ್ವತಂತ್ರ ಬಿಟ್ಟು ಕೊಟ್ಟು ಬಿಟ್ಟಿದ್ದಾನೆ. ದೇವರಿಗೆ ಅಲ್ಲಿ ಸ್ವತಂತ್ರ ಇಲ್ಲ, ಜೀವನಿಗೆ ಅಲ್ಲಿ ಸ್ವತಂತ್ರ ಇದೆ ಅಂತ. ಸೊ ಆಕ್ಚುಲಿ ಏನು, ದೇವರ ಸ್ವತಂತ್ರ ಇದೆ, ದೇವರಿಗೆ ಸ್ವತಂತ್ರ ಇದೆ, ಜೀವನಿಗೆ ಆ ಸ್ವತಂತ್ರ ಇಲ್ಲ. ಸೊ ಅದನ್ನ ಇಲ್ಲದನ್ನ ಇದೆ ಅಂತ ತಿಳ್ಕೊಳ್ಳೋದು, ಇರೋದನ್ನ ಇಲ್ಲ ಅಂತ ತಿಳ್ಕೊಳ್ಳೋದು, ಹೀಗೆ ಎರಡೂ ಆಗಬೇಕು. ಸೊ ಅದಾದಾಗ ಅದಕ್ಕೆ ಭ್ರಾಂತಿ ಬರುತ್ತೆ ಅಂತ, ಭ್ರಾಂತಿಯಿಂದ ಅದಕ್ಕೆ ಹೇಳ್ತಾರೆ. ಸೊ ಜೀವ ಕರ್ತೃತ್ವದ ಜೀವನಿಗೆ ಕರ್ತೃತ್ವ ಇದೆ, ಸ್ವತಂತ್ರ ಇದೆ ಅಂತ ತಿಳ್ಕೊಳ್ಳೋದು ಅದು ಭ್ರಾಂತಿ ಆಗತ್ತೆ. ಯಾಕೆಂದ್ರೆ ಜೀವನಿಗೆ ಕರ್ತೃತ್ವ ಸ್ವತಂತ್ರ ಇಲ್ಲ, ಭಗವಂತನ ಗುಣ ಅದು ಯಾಕೆ ಇಲ್ಲ, ಯಾಕೆ ಅದನ್ನ ಬಿಡಿಸೋ ಅಂತಾರೆ, ಯಾಕೆ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಹೇಳ್ತಾರೆ, ಸ್ವತಂತ್ರ ಅಂಬೋದು ಭಗವಂತನ ಗುಣ, ಸ್ವತಂತ್ರ ಅಂಬೋದು ಭಗವಂತನ ಗುಣವಾಗಿದೆ. ಅಂದ್ರೆ ಇಟ್ ಈಸ್ ನಾನ್ ಡಿಫರೆಂಟ್ ಫ್ರಮ್ ನಾರಾಯಣ. ಸೊ ಅದನ್ನ ನಾನು ತಿಳ್ಕೊಂಡಾಗ, ನನಗೆ ಸ್ವತಂತ್ರ ಇದೆ ಅಂತ ತಿಳ್ಕೊಂಡಾಗ ಏನಾಗತ್ತೆ, ಸ್ವತಂತ್ರ ಈಸ್ ನಾನ್ ಡಿಫರೆಂಟ್ ಫ್ರಮ್ ಭಗವಂತ. ಅಂದ್ರೆ ನನಗೆ ಸ್ವತಂತ್ರ ಇದೆ ಅಂದ್ರೆ ಏನಾಗತ್ತೆ, ನಾನೇ ದೇವರು ಅಂಬೋದಲ್ಲಿ ಅದು ಅಷ್ಟೆಲ್ಲ ನಾವು ಯೋಚನೆ ಮಾಡೋದಿಲ್ಲ. ಯೋಚನೆ ಮಾಡಿದ್ರೆ ಅಲ್ಲಿ ಪರಿವಸಾನ ಆಗತ್ತೆ. ಅಂದ್ರೆ ನಾನೇ ದೇವರು ಅಂಬೋ ಒಂದು ಭಾವನೆ ಅಲ್ಲಿ ಆಗತ್ತ. ದಟ್ ಈಸ್ ವಾಟ್, ದಟ್ ಈಸ್ ದ ಕನ್ಕ್ಲೂಷನ್ ಆಗತ್ತೆ ಅಲ್ಲಿ. ಸೊ ಅದನ್ನ ನಾವು ತಗೊಂಡಾಗ, ನಾನೇ ದೇವರು ಅಂತ ಅಂದಾಗ ಲಕ್ಷ್ಮೀ ಪತಿತ್ವವು ಬಂದ್ಬಿಡತ್ತ. ಅಂದ್ರೆ ಎಷ್ಟು ದೊಡ್ಡ ಅಪರಾಧ ಆಗತ್ತೆ. ನಾವು ಏನೇ ಒಂದು ಕಾರ್ಯ ಮಾಡಿದ್ರು, ನಾವು ಏನು ಪೂಜೆ ಮಾಡ್ತೀವೋ, ಏನು ಮಾಡಿದ್ರು, ನನಗೆ ಈ ಚಿಕ್ಕ ಸಣ್ಣ ಪುಟ್ಟ ಸ್ವತಂತ್ರ ಇದೆ ಅಂದ್ರೆ ಆ ಸಣ್ಣ ಪುಟ್ಟ ಸ್ವತಂತ್ರವು ಅದು ಭಗವಂತನ, ಆ ಭಗವಂತನೇ ಆಗಿದ್ದಾನೆ, ಭಗವಂತನ ಗುಣ. ಸಣ್ಣ ಸ್ವತಂತ್ರ ದೊಡ್ಡ ಸ್ವತಂತ್ರ ಅಂಬೋದೇ ಇಲ್ಲ, ಆ ತರ ಒಂದು ಪ್ರಯೋಗ ಮಾಡೋದೇ ತಪ್ಪು. ಸ್ವತಂತ್ರ ಯು ಹ್ಯಾವ್ ಅಂದ್ರೆ ಕರ್ತುಂ ಅಕರ್ತುಂ, ಅಂದ್ರೆ ಏನು ಮಾಡಬೇಕೋ ಅದರಲ್ಲಿನೂ ಸ್ವಾತಂತ್ರ್ಯ ಹೇಗಿದೆಯೋ ಅದು ಮಾಡದೇ ಇರ್ಲಕ್ಕೇನೋ ಸ್ವಾತಂತ್ರ್ಯ ಬೇಕು, ಎರಡೂ ಆಗಬೇಕು, ಅದು ನಮ್ಮಲ್ಲಿ ಇಲ್ಲ. ಸೊ ಅದು ಭ್ರಾಂತಿ, ಯೋಚನೆ ನಮ್ಗೆ ಭ್ರಾಂತಿ ಬರುತ್ತೆ. ಆ ಭ್ರಾಂತಿಯನ್ನ ಕೊಡುವವಳು ಲಕ್ಷ್ಮಿಯೇ ಆಗಿದ್ದಾಳೆ, ದುರ್ಗಾ ರೂಪದಿಂದ ಆ ಭ್ರಾಂತಿ, ಆ ಕತ್ತಲೆಯನ್ನ ಅವಳು ಕೊಡ್ತಾಳೆ. ಅವಳೇ ಅದನ್ನ ತೆಗಿಬೇಕು, ಅವಳಲ್ಲಿ ಇದ್ದು ಆ ದುರ್ಗಾ ರೂಪನಾದಂತ ಭಗವಂತ ತೆಗಿಬೇಕು ಅಂತ ಹೇಳ್ತಾರೆ. ಅದು ಮಾತ್ರ ಇಲ್ಲ, ಯಾವ ರೂಪದಿಂದ ಭಗವಂತ ತೆಗಿಬೇಕು ಅಂದ್ರೆ ಹೇಳ್ತಾರೆ, ಜೀವೇಶನೊಡೆಯ ಶ್ರೀ ವೇಣುಗೋಪಾಲ ಹರಿ ಅಂತಾರೆ. ಅಂದ್ರೆ ಅದನ್ನ ಕರ್ತೃತ್ವ ಭ್ರಾಂತಿಯನ್ನ ಬಿಡಿಸೋದು ಯಾರು ಅಂದ್ರೆ ಅದು ನಮ್ಮಲ್ಲಿ ಇರುವಂತ ಆ ಬಿಂಬಮೂರ್ತಿ ಆದಂತ ಹರಿ. ಹರಿ ಅಂದ್ರೆ ಬಿಂಬಮೂರ್ತಿ ಎಂಬುದು ಒಂದು, ಆದ್ರೆ ಇನ್ನೊಂದು ಹರಿ ಅಂದ್ರೆ ಹರತೀತಿ ಹರಿ, ಆ ಒಂದು ಭ್ರಾಂತಿಯವನ್ನ ಛೇದ ಮಾಡುವನು ಹರಿ ಆಗ್ತಾನೆ. ಸೊ ಅದಕ್ಕೆ ಬಿಂಬಮೂರ್ತಿ ಹರಿ ಅಂತ ಹೇಳ್ತಾರೆ. ಬರೀ ಹರಿ ಮಾತ್ರ ಅಲ್ಲ, ಅವನು ಇರುವಂತ ಜಾಗ, ಅವನ ಅದಕ್ಕೆ ಅಬ್ಜೆಕ್ಟಿವ್ಸ್ ಕ್ವಾಲಿಫೈಯರ್ ಕೊಡ್ತಾರೆ. ಜೀವೇಶ ನೊಡೆಯ ಅಂದ್ರೆ ಅಲ್ಲಿ ಮುಖ್ಯ ಪ್ರಾಣರು ಬರ್ತಾರೆ. ಜೀವೇಶ ಜೀವಕ್ಕೆ, ಆ ಜೀವಕ್ಕೇನೆ ಈಶನ ಅಂದ್ರೆ ಏನು ಗೊತ್ತಾಗತ್ತೆ, ಜೀವಕ್ಕೆ ಅದಕ್ಕೆ ಜೀವ ಈ ಪರತಂತ್ರ ಅಂಬೋದು ಗೊತ್ತಾಗ್ಬಿಡತ್ತೆ. ಜೀವೇಶ ಜೀವನಿಗೆ ಒಂದು ಈಶ ಇದ್ದಾನೆ. ಜೀವೇಶ ಅಂದ್ರೆ ಆ ಜೀವ ಕಲಾಭಿಮಾನಿಯಾದಂತ ವಾಯುದೇವರಿದ್ದಾರೆ. ಸೊ ವಿ ಡೋಂಟ್ ಹ್ಯಾವ್ ದಟ್ ಫ್ರೀಡಮ್, ನಾವು ವಾಯುದೇವರಿಗೆ ಅಧೀನವಾಗಿದ್ದೇವೆ. ಸೊ ಜೀವೇಶನ, ಆ ಜೀವಕ್ಕೆ ಈಶ ಇರುವವನಿಗೆ ಒಡೆಯಾಗಿ, ಈಶರು ಯಾರಿದ್ದಾರೆ ಅಂದ್ರೆ ಜೀವಕ್ಕೆ ಈಶ ಅಂದ್ರೆ ಮುಖ್ಯಪ್ರಾಣ ಇದ್ದಾರೆ. ಬಟ್ ಪ್ರಳಯ ಕಾಲದಲ್ಲಿ ಇವ ಮುಖ್ಯಪ್ರಾಣರು ಇರೋದಿಲ್ಲ, ಅವಾಗ ಲಕ್ಷ್ಮಿಯೇ ಇರ್ತಾಳೆ. ಅದಕ್ಕೆ ಜೀವೇಶ ಅಂದ್ರೆ ಬರಂದ್ರೆ ಮುಖ್ಯಪ್ರಾಣವೂ ಬರುತ್ತೆ, ಲಕ್ಷ್ಮಿಯೂ ಬರುತ್ತೆ. ಅದಕ್ಕೆ ಒಡೆಯನಾಗಿರುವನು ಭಗವಂತ ಒಬ್ಬನೇ ಇದ್ದ, ಜೀವೇಶನೊಡೆಯ ಅಂತ ಅದು ಹೇಳ್ತಾರೆ. ಪ್ಲಸ್ ಅದು ಇನ್ನು ವಿಶೇಷವಾಗಿ ಶ್ರೀ ಶ್ರೀ ವೇಣುಗೋಪಾಲ ಅಂತ, ಶ್ರೀ ವೇಣುಗೋಪಾಲ ಲಕ್ಷ್ಮೀ ಸಹಿತನಾಗವೇ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು. ಸೊ ಅದಕ್ಕೆ ಶ್ರೀ ಆ ಸಂಪತ್ತು, ಆ ನನಗೆ ಸ್ವಾತಂತ್ರ್ಯ ಇಲ್ಲ ಎಂಬುವುದನ್ನ ತಿಳುವಳಿಕೆ ಎಂಬುವ ಸಂಪತ್ತನ್ನ ಶ್ರೀ ಆ ಒಂದು ತಲೆಯನ್ನ, ಆ ಒಂದು ತಲೆಯಲ್ಲಿ ಇರುವಂತ ಬುದ್ಧಿಯನ್ನ ಪ್ರಚೋದನೆ ಮಾಡುವಂತ ಶ್ರೀ ಆ ಲಕ್ಷ್ಮೀದೇವಿಯನ್ನು ಸ್ವಾಗತ, ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಿ ವೇಣುಗೋಪಾಲ ಹರಿ ಅಂತ ಹೇಳ್ತಾರೆ. ವೇಣುಗೋಪಾಲ ಹರಿ ಅಂತ ಹೇಳೋ ಮೂಲಕವಾಗಿ ಇನ್ನೊಂದು ಇಲ್ಲಿ ಸ್ಪಷ್ಟ ಮಾಡ್ತಾರೆ. ಯಾಕೆ ವೇಣುಗೋಪಾಲ ಅಂತ ಹೇಳ್ಬೇಕು, ಬೇರೆ ಏನೋ ಒಂದು ಹರಿ ಅಂತ ಹೇಳ್ಬೋದಲ್ಲ ಅಂದ್ರೆ, ಈ ವೇಣುಗೋಪಾಲ ಎಂಬ ಪದ ಅಲ್ಲಿ ಆಕ್ಚುಲಿ ಇದು ಬೃಹದಾರಣ್ಯಕ ಉಪನಿಷದಲ್ಲಿ ಭಗವಂತ ಹೇಗೆ ಸೃಷ್ಟಿ ಮಾಡಿ, ಮೈತ್ರೇಯ ಬ್ರಾಹ್ಮಣದಲ್ಲಿ ಹೇಗೆ ಭಗವಂತ ಸೃಷ್ಟಿ ಮಾಡಿದ್ದ ಅಂತ ಹೇಳುವಾಗ ಅಲ್ಲಿ ಯಜ್ಞವಾಲ್ಕಿಯರು ತಮ್ಮ ಹೆಂಡತಿಯಾದಂತಹ ಮೈತ್ರೇಯಿಗೆ ಹೇಳ್ತಾರೆ. ಅವಳು ಮೈತ್ರೇಯಿ ಏನ್ ಕೇಳ್ತಾಳಂದ್ರೆ, ನನಗೆ ಆ ಒಂದು ಲೌಕಿಕ ಸಂಪತ್ತಿನಿಂದ ಮೋಕ್ಷ ಆಗತ್ತಾ ಅಂತ ಕೇಳ್ತಾಳ. ನೀವು ಕೊಡುವಂತ ದುಡ್ಡು ಕಾಸು ಇದೆಲ್ಲ ನನ್ಗೆ ಸಂಪತ್ತಿನಿಂದ ನಾನು ದೇವರನ್ನ ಪಡೀಲಿಕ್ಕೆ ಸಾಧ್ಯವಾ ಅಂದ್ರೆ ಇಲ್ಲ ಅಂತ ಹೇಳ್ತಾರ. ಭಕ್ತಿ ಜ್ಞಾನದಿಂದಲೇ ಪಡಿಬೇಕು ಅಂತ ಆ ಜ್ಞಾನವನ್ನ ಅವಳಿಗೆ ಹೇಳುವಾಗ ನಿಧಿಧ್ಯಾಸ ಅಂತ ಹೇಳ್ತಾರ. ಅಂದ್ರೆ ಆ ಧ್ಯಾನ, ನಾನು ಹೇಳೋದನ್ನ ಕಿವಿ ಕೊಟ್ಟು ಕೇಳು ಅಂತ ಹೇಳೋಲ್ಲ, ನಾನು ಹೇಳೋದನ್ನ ಏಕಾಗ್ರತ ಚಿತ್ತೆಯಾಗಿ ಧ್ಯಾನ ಮಾಡು ಅಂತ ಹೇಳ್ತಾರ. ಸೊ ಹೇಳೋವಾಗ ಅಲ್ಲಿ ಹೇಳೋದು ಭಗವಂತನೇ ಒಬ್ಬರನ್ನ ಒಬ್ಬರು ಪ್ರೀತಿ, ಅದು ಫೇಮಸ್ ವರ್ಸ್ ಬರುತ್ತಲ್ಲ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಾ ಭವಂತಿ ಅಂತ ಹೇಳ್ತಾರಲ್ಲ. ಸೊ ಭಗವಂತ, ಭಗವಂತ ಒಂದು ತಂದೆಯಲ್ಲಿನೂ ತಾಯಿಯಲ್ಲಿನೂ ಇರಬೇಕು. ತಂದೆ ತಾಯಿ ಪ್ರೀತಿ ಮಾಡ್ಬೇಕಂದ್ರೂ ಎರಡು ಕಡೆಯನ್ನು ಅವನೇ ಪ್ರೀತಿಯನ್ನ ಮಾಡಿ ಮಾಡಿಸಬೇಕು. ಮಕ್ಕಳು ಏನೇ ತಗೊಳ್ಳಿ ಎಲ್ಲರಲ್ಲಿನೂ ಆ ಭಗವಂತ ಈಸ್ ಕನೆಕ್ಟೆಡ್, ಅವನೇ ಸ್ವತಂತ್ರದಿಂದ ಎಲ್ಲವೂ ಕ್ಷಣ ಕ್ಷಣಕ್ಕೆ ಅವನೇ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆ ಸೃಷ್ಟಿಯನ್ನ ಹೇಳಿ ಹೇಳ್ತಾರ. ಯಾವ ದೇವತೆಗಳು ಬ್ರಹ್ಮನಿಂದ ಎಲ್ಲಾ ದೇವತೆಗಳು, ಯಾವ ದೇವತೆ ತಗೊಳ್ಳಿ ಅವರಿಗೆ ನೀವು ಭಗವಂತನ ವಶ ಇಲ್ಲ, ನೀವೇ ಸರ್ವೋತ್ತಮ ಅಂದ್ರೆ ನಮ್ಮನ್ನ ದೂರಕ್ಕೆ ಎಲ್ಲೋ ಒಂದು ಅಂದನ್ ತಮಸಲಿ ಹಾಕ್ಬಿಡ್ತಾರಂತ, ದೂರಕ್ಕೆ ಹೆಸಿತಾರಂತ, ಅವರಿಗೆ ಅಷ್ಟು ಸಿಟ್ಟು ಬಂದು ಬಿಡತ್ತಂತ. ಸೊ ದೇವರ ವಶದಲ್ಲೇ ಎಲ್ಲರೂ ಇದ್ದಾರ ಅಂಬುವನ್ನ ತತ್ವವನ್ನ ಅದು ಯಜ್ಞವಾಲ್ಕ್ಯರು ತಮ್ಮ ಹೆಂಡತಿಗೆ ಹೇಳಿ ಅವನ ಸೃಷ್ಟಿಯನ್ನ ಹೇಳುವಾಗ ಈ ವಿಷಯವನ್ನ ಹೇಳ್ತಾರೆ. ದೇವರು ಬೇರಿವಾದ ಬೇರಿ ಬೇರಿಯ ಶಬ್ದ ನಮ್ಗೆ ಕೇಳಿಸುತ್ತ, ಬೇರೆಯ ಶಬ್ದ ಯಾರಿಗೆ ಪರಿಚಯ ಆಗಿದೆಯೋ ಅವರಿಗೆ ಆ ಶಬ್ದ ಕೇಳಿದಾಗೆ ಇದು ಏನೋ ಒಂದು ಶಬ್ದ ಅಂತ, ಅದಕ್ಕೆ ದೇ ಡೋಂಟ್ ಮಿಸ್ಟೇಕ್ ಇಟ್. ಬೇರೆಯ ಶಬ್ದ, ಆ ಬೇರೆಯ ಶಬ್ದ ಅಂತ ಆ ಪರಿಚಿತರಾದವ್ರಿಗೆ ಎಲ್ಲಿ ಯಾವಾಗ ಕೇಳಿದ್ರು ದೇ ಕ್ಯಾನ್ ಐಡೆಂಟಿಫೈ ಇಟ್. ಸೊ ಹಾಗೇನೆ ದೇವರನ್ನ ಯಾರು ನೋಡಿದ್ದಾರೋ ಅವರಿಗೆ ಈ ಡೌಟ್ ಬರೋದೇ ಇಲ್ಲ, ದೇವರೇ ಸ್ವತಂತ್ರವಾಗಿ ಮಾಡ್ತಾ ನಂಬ ಡೌಟ್ ಬರೋದಿಲ್ಲ. ಈ ದೇವತೆಗಳು ಎಲ್ಲರಿಗೇನು, ದೇವತೆಗಳೆಲ್ಲರೂ ದೇವರ ಸಾಕ್ಷಾತ್ಕಾರ ಅವರಿಗೆ ಆಗಿದೆ, ಆ ದೇವರನ್ನ ದರ್ಶನ ಅವರಿಗೆ ಜ್ಞಾನದಿಂದ ಆಗಿದೆ. ಆದ ಕಾರಣದಿಂದ ಅವನೇ ಸ್ವತಂತ್ರವಾಗಿ ಎಲ್ಲವೂ ಮಾಡ್ತಾನ ಅಂಬೋದು ಅವ್ರಿಗೆ ಚಂದಾಗಿ ಗೊತ್ತಿದೆ, ಅವ್ರಿಗೆ ಭ್ರಮೆ ಬರೋದೇ ಇಲ್ಲ ಅವರಿಗೆ. ಸೊ ಹಾಗೆ ಹೇಳುತ್ತಾ ಬರ್ತಾರೆ, ಬೇರಿಯನ್ನ ಹೇಳ್ತಾರೆ. ಆಮೇಲೆ ಬೇರಿ ಹೇಳಿದ ಮೇಲೆ ಶಂಖವನ್ನ ಹೇಳ್ತಾರೆ. ಶಂಖದ ಧ್ವನಿ ಕೇಳಿದ್ದವರಿಗೆ ಆ ಶಂಖದ ಧ್ವನಿ ಹೇಗಿರುತ್ತಂತ ಗೊತ್ತಾಗತ್ತೆ, ದೇ ಡೋಂಟ್ ಮಿಸ್ಟೇಕ್ ಇಟ್ ಅಟ್ ಆಲ್ ಫಾರ್ ಸಮಥಿಂಗ್ ಎಲ್ಸ್. ಸೊ ಅವರಿಗೆ ಆ ಧ್ವನಿ ಗೊತ್ತಿರುತ್ತೆ, ಶಂಖ ಧ್ವನಿ ಅವರಿಗೆ ಗೊತ್ತಿರುತ್ತೆ. ಆಮೇಲೆ ಶಂಖದ ಧ್ವನಿ ಅವರಿಗೆ ಗೊತ್ತಿರುತ್ತೆ. ಮತ್ತು ಮೂರನೇದಾಗಿ ಆ ಒಂದು ವೀಣೆ ನಾದವನ್ನ ಹೇಳ್ತಾರೆ. ಸೊ ಇದರಲ್ಲಿ ಏನು ಸಿಗ್ನಿಫಿಕೆನ್ಸ್, ಇದನ್ನ ಬನ್ನಂಜಾಚಾರ್ಯ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವ್ರು ಏನ್ ಹೇಳ್ತಾರಂದ್ರೆ, ಇದು ಭಗವಂತ ಮಾಡುವಂತ ಸೃಷ್ಟಿಯನ್ನ ಹೇಳುವಂತ ಕ್ರಮ ಆಗಿದೆ. ಭೇರಿ ಅಂತ ಹೇಳುವಾಗ ಭೇರಿ ವಾದ್ಯ ಮಾಡೋರು ಬರೀ ಏನು ಅದೊಂದು ಜಡವಾದ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದನ್ನ ಶಬ್ದ ಬರ್ಲಕ್ಕೆ ಬರೀ ಒಂದು ಎರಡು ಕಟ್ಟಿಗೆ ಒಂದು ಸ್ಟಿಕ್ ಅನ್ನ ಇಟ್ಟುಕೊಂಡು ಆ ಒಂದು, ಸೊ ಬೇಸಿಕಲಿ ಒಂದು ಜಡವಸ್ತು ಇನ್ನೊಂದು ಜಡವಸ್ತು, ದ ಕಾಂಟ್ಯಾಕ್ಟ್ ಆಫ್ ಒಂದು ಜಡ ವಿತ್ ಅನದರ್ ಜಡ ಆಗುತ್ತೆ, ಅದನ್ನ ಮಾಡಿಸೋನು ಒಬ್ಬ ಇರ್ತಾನ, ಬಟ್ ಆಕ್ಚುಯಲ್ ಕಾಂಟ್ಯಾಕ್ಟ್ ಇಸ್ ಬಿಟ್ವೀನ್ ದ ಟೂ ಜಡ ವಸ್ತುಗಳಾಗತ್ತೆ. ಹಾಗೆ ದೇವರು ಬಂದು ಆ ಜಡ ಪ್ರಕೃತಿಯನ್ನ ಸೃಷ್ಟಿ ಮಾಡಿ ಅದಕ್ಕೆ ಲಕ್ಷ್ಮೀ ದೇವಿಯನ್ನ ನಿಯಮವಾಗಿ ಮಾಡಿ ಆ ಸೃಷ್ಟಿಯನ್ನ ಫಸ್ಟ್ ಮಾಡಿದ, ನಾಟ್ ದಟ್ ಹಿ ಕಾನ್ ಡೂ ಇಟ್, ಅವನಿಗೆ ಮಾಡ್ಲಿಕ್ಕೆ ಆಗತ್ತೆ. ಹೇಗೆ ಒಂದು ಆ ಒಂದು ದೊಡ್ಡ ಸೀಮಂತ ಅವನು ನಡ್ಕೊಂಡು ಹೋಗುವಾಗ ಒಂದು ವಾಕಿಂಗ್ ಸ್ಟಿಕ್ ಅನ್ನ ಇಟ್ಟುಕೊಂಡು ಅದನ್ನ ಅಲ್ಲಾಡಿಸ್ತಾ ಹೋಗ್ತಾನಂತ ಅವನು ವೈಭವವನ್ನು ತೋರಿಸ್ಲಿಕ್ಕೆ. ಹಾಗೆ ದೇವರು ಎಲ್ಲ ಮಾಡ್ಲಿಕ್ಕೆ ಬಲ್ಲ. ಇದನ್ನು ಈ ಜಡ ಸೃಷ್ಟಿಯನ್ನ ಮಾಡಿ ಅದಕ್ಕೆ ಲಕ್ಷ್ಮಿಯ ಅಭಿಮಾನಿ ದೇವತೆಯಾಗಿ ಇಟ್ಟು ಅವ್ರ ಮೂಲಕ ಮಾಡಿಸ್ತಾನೆ. ಅದು ಸಹ ಅದು ಆದ ಮೇಲೆ ಇನ್ನೊಂದು ಏನ್ ಮಾಡ್ತಾನಂದ್ರೆ ವಾಯುದೇವರಿಗೆ ಪ್ರಚೋದನೆ ಮಾಡಿ ವಾಯುದೇವರ ದ್ವಾರ ಎಲ್ಲ ಮಾಡಿಸ್ತಾನೆಂಬುದಕ್ಕೆ ಶಂಖ ಒಂದು ಒಂದು ಇಂಡಿಕೇಟ್ ಆಗಿರುತ್ತೆ. ಹೇಗೆ ಅಂದ್ರೆ ಇಲ್ಲಿ ಬೇರಿಗೇನು ಶಂಖಕ್ಕೇನು ಏನು ವ್ಯತ್ಯಾಸ ಅಂದ್ರೆ ಆ ಶಂಖ ಅದು ಜಡನೆ ಇದ್ರೇನು ಅಲ್ಲಿ ಆ ಗಾಳಿಯನ್ನ ಊದಿದಾಗೆ ಅದು ಶಬ್ದ ಬರುತ್ತೆ. ಸೊ ಗಾಳಿ ದ್ವಾರ ಬರೀ ಜಡ ಜಡ ಮಾತ್ರ ಇಲ್ಲ, ಅಲ್ಲಿ ಗಾಳಿಯ ಒಂದು ಸ್ಪಂದನ ಅದು ಆಗುವಂತೆ ಮಾಡ್ತಾನೆ. ಡೈರೆಕ್ಟ್ ಆಗ ಸ್ಪಂದನೆ ಅದು ಆಗುವಂತೆ ಮಾಡ್ತಾನೆ ಆ ಶಂಖಕ್ಕೆ ಆಗತ್ತೆ. ಆಮೇಲೆ ವೀಣೆ ಅಲ್ಲಿ ಹೇಳ್ತಾರೆ, ಅಲ್ಲಿ ವೀಣೆ ಅಂದ್ರೆ ವೀಣೆ ಜೊತೆಲಿ ವೀಣೆ ಮಾಡುವಾಗ ವೀಣೆಯಲ್ಲಿ ಏನ್ ಬರುತ್ತೆ ಅಂದ್ರೆ ಅಲ್ಲಿ ಆ ಒಂದು ಜಡ ವಸ್ತು, ಒಂದು ವೀಣೆ ಜಡ ವಸ್ತುವಾಗಿರುತ್ತೆ. ಅಲ್ಲಿ ಆ ತಂತಿಗಳಲ್ಲಿ ಡೈರೆಕ್ಟ್ ಆಗ ಆ ಒಂದು ಚೇತನ ಅವನ ಕೈ ಬೆರಳುಗಳನ್ನ ಇಟ್ಟು ಮಾಡ್ತಾನೆ. ಸೊ ಒಂದು ಜಡ ಮತ್ತು ಚೇತನ ಇಂದ ಆಗತ್ತ ಅದು. ಸೊ ಅದು ವೀಣೆಗೆ ಆಗತ್ತ. ಸೊ ಅದು ವೀಣೆಯನ್ನ ಹೇಳಿದ್ದಾರೆ. ಇಫ್ ಯು ಟೇಕ್ ಅದೇ ಒಂದು ಅನಾಲಜಿಲಿ ವೇಣುನಾದವನ್ನ ತಕೊಂಡಾಗ ಅಲ್ಲಿ ನೋಡಿ ಬೆರಳುಗಳು ಒಂದು ಜಡವೂ ಇದೆ ಗಾಳಿನೂ ಇದೆ ಬಟ್ ಬೆರಳುಗಳನ್ನು ಇಟ್ಟುಕೊಳ್ತೀವಿ. ಸೊ ಮೂರು ಅಲ್ಲಿ ಆಗಿದೆ. ಸೊ ದೇವರು ಮಾಡುವಂತ ಸೃಷ್ಟಿಯಲ್ಲಿ ಅವನೇ ನಿಂತು ಮೂರರ ದ್ವಾರ ಅವನು ಮಾಡ್ತಾನಂಬುದಕ್ಕೆ ಅದು ವೇಣುಗೋಪಾಲ ಹರಿ ಅಂತ ಹೇಳ್ತಾರೆ. ಇನ್ನೊಂದು ವೇಣುಗೋಪಾಲ ಅಂತ ಹೇಳುವ ಮೂಲಕವಾಗಿ ಆ ವೇಣು ಎಂಬುದು ಬೇಸಿಕಲಿ ನಮ್ಗೆ ಸಂತಾನ ವೃದ್ಧಿಗೆ ಅದು ಒಂದು ಸಂಕೇತ ಅಂತ ಹೇಳ್ತಾರೆ. ಮರದ ಬಾಗಿನ ಮುಂತಾದೆಲ್ಲ ನಾವು ಕೊಡ್ತೀವಿ. ಸೊ ಆ ವೇಣು ಆ ಒಂದು ಆ ಸಂತಾನ ಸೃಷ್ಟಿ ಇದೆಲ್ಲ ಮುಂದುವರಿದು ಅದು ಎಂತ ರೀತಿಯಿಂದ ಇರಬೇಕು ಆ ಸಂತಾನಗಳು ಪ್ರಜಾ ಸೃಷ್ಟಿಗಳು ಅಂದ್ರೆ ಗೋಪಾಲ ಅಂದ್ರೆ ಗೋ ಅಂದ್ರೆ ವೇದಗಳು ನಮ್ಗೆ ಗೋ ಅಂದ್ರೆ ನಮ್ಗೆ ಗೊತ್ತು ಗೋ ಅಂದ್ರೆ ಅನೇಕ ಮೀನಿಂಗ್ ಉಂಟು. ಗೋ ಅಂದ್ರೆ ಸರಸ್ವತಿನೂ ಬರ್ತಾಳೆ. ಗೋ ಅಂದ್ರೆ ವೇದಕ್ಕೆ ಅಭಿಮಾನಿಯಾದಂತ ಸರಸ್ವತಿ ಅವಳ ಅನುಗ್ರಹ ಅವಳ ದ್ವಾರ ಮಾಡಿ ಅದನ್ನ ಪಾಲನೆ ಮಾಡುವನು ಗೋಪಾಲ. ಯಾರು ಬೇರೆ ಯಾರು ಇಲ್ಲ ನಮ್ಮಲ್ಲಿ ಮಾಡ್ಬೇಕಂದ್ರೆ ಆ ಹರಿ ಎಂಬ ಶಬ್ದವನ್ನ ಬಳಸ್ತಾರೆ. ಸೊ ಹೀಗೆ ಶ್ರೀ ಜೀವೇಶ ನೊಡೆಯ ಶ್ರೀ ವೇಣುಗೋಪಾಲ ಹರಿ ಅಂತ ಹೇಳ್ತಾರೆ. ಹೇಳಿ ಇಲ್ಲಿ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಮಿಥ್ಯ ಎಂಬುದು ಬಲ್ಲೆ ಕರ್ತೃತ್ವ ನಮಗಿಲ್ಲ. ಮಿಥ್ಯ ನಮ್ಗೆ ಇಟ್ ಇಸ್ ಭ್ರಾಂತಿ ಅಂತ ನಾನು ತಿಳ್ಕೊಂಡೆ ಸ್ವಾಮಿ, ಚಂದಾಗ ತಿಳ್ಕೊಂಡೆ. ಕರ್ತೃತ್ವ ನಮಗಿಲ್ಲ ಅಂತನೂ ತಿಳ್ಕೊಂಡೆ ನಾನು, ಬರೀ ಕೇಳಿದ್ದೇನೆ. ಬಟ್ ಮಾಡೋ ಕಾರ್ಯ ಹೇಗಿದೆ? ಪ್ರತ್ಯಕ್ಷ ಅಪವಾದದಲ್ಲಿ ಬಾಳ್ವ. ಪ್ರತ್ಯಕ್ಷಕ್ಕೆ ಅಪವಾದವಾಗಿ ಪ್ರತ್ಯಕ್ಷ ಅಂದ್ರೆ ಪ್ರತ್ಯಕ್ಷ ಅಂತ ಯಾಕೆ ಹೇಳ್ತಾರೆ? ಪ್ರತ್ಯಕ್ಷದಲ್ಲಿ ನಮ್ಗೆ ಏನ್ ಕಾಣಿಸ್ತದೆ? ನಾನೇ ಕೈ ಎತ್ತುತ್ತೀನಿ, ನಾನೇ ಮಾತಾಡ್ತಾ ಇದ್ದೀನಿ, ನಾನೇ ನಡೀತಾ ಇದ್ದೀನಿ, ಇದೇ ತಾನೇ ಪ್ರತ್ಯಕ್ಷ. ಅದಕ್ಕೆ ಅಪವಾದ, ಅದಕ್ಕೆ ವಿರುದ್ಧವಾಗಿ ನಾನು ಹೇಗೆ ಬಾಳ್ವು ಅಂತ ಹೇಳೋದು ಏನು ಸಂಬಂಧ, ಏನ್ ಇಲ್ಲಿ ಅರ್ಥ ಅಂದ್ರೆ ಪ್ರತ್ಯಕ್ಷ ಅಂಬೋದು ಎರಡು ರೀತಿಯಾಗಿ, ಒಂದು ಜ್ಞಾನಿಗಳ ಪ್ರತ್ಯಕ್ಷ ಬೇರೆ, ಅಜ್ಞಾನಿಗಳ ಪ್ರತ್ಯಕ್ಷನೇ ಬೇರೆ. ಪ್ರತ್ಯಕ್ಷ ಅಂತ ಹೇಳುವಾಗ ಪರೀಕ್ಷಿತ ಪ್ರತ್ಯಕ್ಷ, ದ ವೆರಿ ವೆಲ್ ಟೆಸ್ಟೆಡ್ ಅಂಡ್ ಚಂದಾಗೆ ತಿಳ್ಕೊಂಡು ಹೇಳುವ ಕಾಣುವ ಪ್ರತ್ಯಕ್ಷ. ಪ್ರತಿ ಅಕ್ಷ, ಒಂದೊಂದು ಅಕ್ಷಗಳು ಇಂದ್ರಿಯಗಳಲ್ಲಿ ಒಂದೊಂದು ಇದಿಲ್ಲೂ ನೋಡೋದು. ಏನು ನೋಡ್ತಾ ಇದ್ದೀವಿ? ಪ್ರತ್ಯಕ್ಷ ಜ್ಞಾನಿ ಪ್ರತ್ಯಕ್ಷ ಹೇಗಿರುತ್ತೆ ಅದನ್ನ ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ. ಗೀತೆಯಲ್ಲಿ 18ನೇ ಅಧ್ಯಾಯ ಅದು ಉಪಸಂಹಾರ ಮಾಡುವಂಥದ್ದು. ಅಲ್ಲಿ ಹೇಳುವಾಗ ಅಲ್ಲಿ ಹೇಳ್ತಾರೆ, ಕೃಷ್ಣ ಹೇಳ್ತಾನೆ, ಅಧಿಷ್ಠಾನಂ ತಥಾ ಕರ್ತಾರಣಂ ಚ ಪೃಥಕ್ವಿಧಂ ವಿವಿಧ ಚ ಪೃಥಕ್ ಚೇಷ್ಟ ದೈವಂ ಚ ಶೈವಾತ್ ಪಂಚಮಂ ಅಂತ. ಅಲ್ಲಿ ಏನ್ ಹೇಳ್ತಾನಂದ್ರೆ ಪಂಚವನ್ನ ತಿಳ್ಕೋ ಅಂತ ಹೇಳ್ತಾನೆ. ಈ ಐದನ್ನ ನೀನು ತಿಳ್ಕೋ, ತಿಳ್ಕೋ, ನಾನು ನಿನ್ಗೆ ಹೇಳ್ಕೊಡ್ತಾ ಇದ್ದೀನಿ ಅರ್ಜುನ, ಈ ಐದನ್ನ ನೀನು ತಿಳ್ಕೋ. ಇದನ್ನೇ ಸಾಂಖ್ಯ ಯೋಗ ಅಂತ ಅಲ್ಲಿ ಕಪಿಲ ದೇವರು ಹೇಳಿಕೊಟ್ಟಿದ್ದಾನೆ, ಅದನ್ನೇ ಹೇಳ್ತಾ ಇದ್ದೀನಿ. ಏನಿದು, ಏನು ಸಂಬಂಧ ಅಂದ್ರೆ ಫಸ್ಟ್ ಯೋಚನೆ ಮಾಡಿ. ಪರೀಕ್ಷಿತ ಪ್ರತ್ಯಕ್ಷ ಬೇಕು ನಮ್ಗೆ. ಯೋಚನೆ ಮಾಡು, ಒಂದು ಕಾರ್ಯ ನಿಷ್ಪತ್ತಿ ಆಗಬೇಕಂದ್ರೆ, ಕಾರ್ಯ ನಿಷ್ಪತ್ತಿ ಆಗಬೇಕಂದ್ರೆ ನಿಮಗೆ ಸ್ವತಂತ್ರ ಬೇಕಾಗೇ ಇಲ್ಲ. ಕಾರ್ಯ ನಿಷ್ಪತ್ತಿಗೇನು ಸ್ವತಂತ್ರಕ್ಕೇನು ಸಂಬಂಧವೇ ಇಲ್ಲ, ಸಂಬಂಧವೇ ಇಲ್ಲ. ಯಾಕೆ ಅಂತ ಹೇಳ್ತಾರೆ, ಒಂದು ಕಾರ್ಯ ಆಗಬೇಕಂದ್ರೆ ಐದು ಬೇಕು ಅಂತ ಹೇಳ್ತಾರೆ. ಏನು ಅಂದ್ರೆ ಅಧಿಷ್ಠಾನ. ಏನೋ ಒಂದು ಕಾರ್ಯ ಮಾಡಬೇಕು, ನಾನು ಊಟ ಮಾಡಬೇಕು ಅಂದ್ರೆ ಊಟ ಮಾಡ್ಲಿಕ್ಕೆ ಒಂದು ಕಿಚನ್, ಒಂದು ಮನೆ, ಊಟ ಭೋಜನ ಶಾಲಾ ಬೇಕು, ಒಂದು ಡೈನಿಂಗ್ ರೂಮ್ ಅಂತ ಒಂದು ಬೇಕು. ಆಮೇಲೆ ಆ ಊಟ ಮಾಡುವವನು ಬೇಕು, ಊಟ ಮಾಡುವ ಮನೆ ಬೇಕು, ಊಟ ಮಾಡಬೇಕು, ಊಟ ಮಾಡುವ ಯಾರು, ನಾನೇ ಊಟ ಮಾಡ್ತಾ ಇದ್ದೀನಲ್ಲ ಅಂದ್ರೆ ಏನು ಊಟ ಮಾಡ್ತೀನಿ ನಾವು? ಬರೀ ಆ ತಟ್ಟೆಯಲ್ಲಿ ಇರೋದನ್ನ ಬಾಯಲ್ಲಿ ಹಾಕ್ಕೊಳ್ಳೋದು ಅಷ್ಟೇ ನಾವು ಮಾಡೋದು. ಅದು ಊಟ ಮಾಡೋದು ಅಂದ್ರೆ ಅದು ಕೆಳಗಡೆ ಹೋಗಿ ಅದು ಪಕ್ವ ಆಗಿ ಅದು ಕಾರ್ಯ ಆಗಬೇಕು, ಅಲ್ಲಿ ಅದು ಎನರ್ಜಿ ಆಗಿ ಆ ಶಕ್ತಿ ಹೋಗಿ ಇಷ್ಟು ಆಗಬೇಕು. ಅಂಡ್ ಈವನ್ ಊಟ ಮಾಡ್ಬೇಕಂದ್ರೂ ಆ ತಟ್ಟೆಯಲ್ಲಿ ಹಾಕಿದ ಅನ್ನ ಬರಬೇಕಂದ್ರೆ ಅದು ಎಲ್ಲಿಂದ ಬಂತು, ಯಾರಿಂದ ಬಂತು, ಯಾರೆಲ್ಲ ಅದಕ್ಕೆ ಕಾರಣಭೂತರಾದರು, ಇಷ್ಟೂ ಬೇಕಾಗಿರುತ್ತೆ. ಸೊ ಕರ್ತ ಅಂಬೋದು ಅನೇಕ ಕರ್ತ ಅದಿದೆ, ಅನೇಕ ಕರ್ತ. ಅಲ್ಲಿ ಮುಖ್ಯ ಕರ್ತ ಯಾರು ಮುಖ್ಯ ಕರ್ತ ಅಂದ್ರೆ ಭಗವಂತ ಆಗ್ತಾನೆ. ಸೊ ಅಧಿಷ್ಠಾನ ಅಂಬೋದು ಜಾಗೆ, ಆದ್ರೆ ರಿಯಲ್ ಕರ್ತ ಎಲ್ಲವನ್ನೂ ಮಾಡಿಕೊಟ್ಟು ನಮ್ಮನ್ನ ನಮ್ಮ ಕೈಯ ತಟ್ಟೆಗೆ ಹೋಗಬೇಕು, ಅದು ಕಲಸಬೇಡದೆ. ಯು ನೀಡ್ ದ ಕೋಆಪರೇಷನ್ ಆಫ್ ಯುವರ್ ಫಿಂಗರ್ಸ್. ಆಮೇಲೆ ಅದನ್ನ ಎತ್ತಬೇಕು, ಬಾಯಲ್ಲಿ ಹಾಕೋಬೇಕು, ಬಾಯಲ್ಲಿ ಹಾಕೊಂಡು ಚೆಂದಾಗಿ ಅಗೆದು ಒಳಗೆ ಹಾಕಿ ಕಲಸಬೇಕು. ಆಮೇಲೆ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ. ಸೊ ಹೀಗೆ ಪೂರ್ಣ ಪ್ರಮಾಣದಲ್ಲಿ ಕರ್ತ ಅಂಬೋದು ಭಗವಂತ ಆಗ್ತಾನೆ. ಮತ್ತು ಕರಣ ಬೇಕು ಅಂದ್ರೆ ಅದಕ್ಕೆ ಟೂಲ್ಸ್. ಆ ಊಟ ಒಳಗೆ ಹೋಗ್ಬೇಕಂದ್ರೆ ಟೂಲ್ಸ್ ಯಾವುದು ಅಂದ್ರೆ ಆ ಅಡಿಗೆ ಮಾಡಿದ್ದ ಪಾತ್ರೆಗಳು ಮುಂತಾದೆಲ್ಲ ಬೇಕಲ್ಲ. ಅಡಿಗೆ ಮಾಡಿ ತಟ್ಟೆಯಲ್ಲಿ ಹಾಕಬೇಕಂದ್ರೆ ಅಲ್ಲಿ ಪಾತ್ರೆ ಬೇಕು, ಪಾತ್ರೆಯಲ್ಲಿ ಅಕ್ಕಿ ನೀರು ಬೇಕು, ಅದಕ್ಕೆ ಬೆಂಕಿ ಬೇಕು, ಚೆಂದಾಗಿ ಅದನ್ನ ಪಕ್ವ ಮಾಡಬೇಕು. ಇಷ್ಟು ಮಾಡಿ ನಮ್ಮ ಕೈ ಬೇಕು, ಬಾಯಲ್ಲಿ ಹಾಕೋಬೇಕಂದ್ರೆ ನಮ್ಮ ಕೈ ಬೇಕು, ಬಾಯಿ ಬೇಕು. ಇದೂ ಬರುತ್ತೆ, ಇದೂ ಒಂದು ಕರಣ ಅಂತ ಬರುತ್ತೆ. ಆಮೇಲೆ ಚೇಷ್ಟ. ಚೇಷ್ಟ ಅಂಬೋದು ಆ ವ್ಯಾಪಾರ, ಬಾಯಲ್ಲಿಟ್ಟ ಮೇಲೆ ಅದನ್ನ ಅಗೆಯಬೇಕು. ಸೊ ಈ ತರ ಒಂದು ಅಗೆಯಬೇಕು, ನುಂಗಬೇಕು, ಎಲ್ಲ ಮಾಡ್ಬೇಕು. ಈ ಚೇಷ್ಟೆಗಳು ವ್ಯಾಪಾರಗಳನ್ನ ಮಾಡ್ಬೇಕು. ಆಮೇಲೆ ಎಲ್ಲವೂ ಮಾಡ್ಬೇಕಂದ್ರ ಅದೃಷ್ಟ ಬೇಕು ಅಂತಾರ. ಅದೃಷ್ಟ ಅಂದ್ರೆ ಅದಕ್ಕೇನು ಊಟ ಮಾಡ್ಲಿಕ್ಕೇನು ಒಂದು ಪುಣ್ಯ, ಒಂದು ಒಂದು ಮೆನಿಯ ಸ್ಲಿಪ್ ಬಿಟ್ಟಿಂದ ಕಪ್ ಅಂಡ್ ಲಿಪ್ ಅಂತ ಹೇಳ್ತಾರೆ. ಹಾಗೆ ನಾವು ಅದು ಊಟ ಒಳಗೆ ಹೋಗ್ಬೇಕು ಅಂದ್ರೆ ಅದಕ್ಕೇನೋ ಒಂದು ಪ್ರಾಚೀನ ಪುಣ್ಯ ಏನಾರು ಒಂದು ಬೇಕು, ಇದ್ರನೇ ಅದಾಗತ್ತೆ. ಅದರ್ವೈಸ್ ಎಲ್ಲವೂ ಕೊಟ್ಟನು ಅದು ಊಟ ಮಾಡ್ಲಿಕ್ಕೇನೋ ಕೆಲವರಿಗೆ ಆಗೋದೇ ಇಲ್ಲ, ಅದನ್ನು ನೋಡ್ತೀವಿ ಪ್ರಪಂಚದಲ್ಲಿ. ಸೊ ಹೀಗೆ ಐದು ಕಾರಣಗಳು, ಕಾರಣ ಸಂಗ್ರಹ ಐದು ಇದೆ ಅಂತ ಹೇಳ್ತಾರೆ. ಐದಲ್ಲಿ ನಿನ್ನ ಪಾಲು ಏನು? ವಾಟ್ ಈಸ್ ಯುವರ್ ರೋಲ್ ಇನ್ ದಟ್? ನಥಿಂಗ್. Jeeva does not even figure into any of this. Nanna role yenenu illa. ಸೊ ಹಾಗಿರೋವಾಗ ಇದೇ ಪ್ರತ್ಯಕ್ಷ. ಪ್ರತ್ಯಕ್ಷ ಯೋಚನೆ ಮಾಡಿದಾಗ ವಾಟ್ ಈಸ್ ಮೈ ರೋಲ್, ಯಾಕೆ ಇಲ್ಲ ಅಂತ ಹೇಳ್ತೀರಿ? ನಾನೇ ತಾನೇ ಎಲ್ಲ ಮಾಡಿದ್ದೆ ಅಂದ್ರೆ ಅಲ್ಲಿ ಕೇಳ್ತಾರೆ, ನೀನು ಅಂದ್ರೆ ಏನು? ನೀನು ಅಂದ್ರೆ ಏನು ಅಂದ್ರೆ ನಾನು ಅಂದ್ರೆ ಈ ಜೀವ. ಸರಿ, ಜೀವ ಅಂದ್ರೆ ಏನು? ಜೀವ ಅಂದ್ರೆ ಒಂದು ಅಣು. ಅಣು ಅಣು ಎಷ್ಟಿದೆಯೋ ಅಷ್ಟೇ ಜೀವನ ಸೈಸು. ಅಣುಕ್ಕಿಂತ ಚಿಕ್ಕದದು. ಅದು ಎಷ್ಟೋ ಮಾಡಿತ್ತ ಆ ಅಣು ಅಷ್ಟೇ ಇರುವಂತ ಜೀವಕ್ಕೆ ಅಧಿಷ್ಠಾನ ಮಾಡ್ಲಕ್ಕೆ ಈ ರೂಮ್ ಕಟ್ಟಿ ಬೆಲೆ ಈ ಒಂದು ಮನೆ ಕೊಂಡುಕೊಂಡು ಮಾಡ್ಲಕ್ಕಾಗತ್ತಾ ಇಲ್ಲ. ಮತ್ತು ಅದನ್ನ ಕರ್ತ ಎಲ್ಲವನ್ನು ಮಾಡ್ಲಿಕ್ಕೆ ಕರ್ತನಾಗಿ ಊಟ ಮಾಡ್ಲಿಕ್ಕೆ ಆಗತ್ತ? ಯಾಕೆಂದ್ರೆ ದೇವ್ರು ಕೊಟ್ಟದ್ದು, ಬಾಯಿ ದೇವ್ರು ಕೊಟ್ಟದ್ದು, ಕೈ ದೇವ್ರು ಕೊಟ್ಟದ್ದು, ಎಲ್ಲ ದೇವ್ರು ಹೊಟ್ಟೆ ದೇವ್ರು ಕೊಟ್ಟದ್ದು, ಎಲ್ಲ ದೇವ್ರು ಕೊಟ್ಟದ್ದೇ ಇದ್ದಾನೆ. ಸೊ ನೀನ್ ಮಾಡಿದ್ದೇನು ಈ ಒಂದು ಜೀವನಿಂದ ಏನ್ ಮಾಡಕ್ಕಾಯ್ತು? ಒಂದು ಇಲ್ಲ. ಕಾರಣ ಆ ಒಂದು ಟೂಲ್ಸ್, ವಾಟ್ ಆರ್ ಆಲ್ ದ ಟೂಲ್ಸ್ ನೀಡರ್, ಅದು ನೀನಲ್ಲ. ಚೇಷ್ಟ ವ್ಯಾಪಾರ ಅನು ಅಷ್ಟೇ ಇರುವಂತ ಜೀವನಿಂದ ವ್ಯಾಪಾರ ಆಗತ್ತಾ? ಇಲ್ಲ. ಅದೃಷ್ಟ, ಅದೃಷ್ಟ ಹಿಂದೆ ಮಾಡಿರ್ಬೇಕು ಅಂದ್ರ ಆ ಹಿಂದೆ ಮಾಡಿದ್ದನ್ನ ಅದನ್ನ ಅಕೌಂಟ್ ಇಟ್ಟುಕೊಂಡು ದೇವ್ರು ಮಾಡಿಸ್ಬೇಕು. ಸೊ ಇಷ್ಟೂ ಒಂದಿರೋವಾಗ ನಿನ್ನ ರೋಲ್ ಯಾವುದು ಇಲ್ಲ ಯೋಚನೆ ಮಾಡಿದ್ರ. ಸೊ ಇದ್ರೂ ಪ್ರತ್ಯಕ್ಷ ಅಪವಾದದಲ್ಲಿ ಬಾಳ್ವು. ನಾನು ಅದಕ್ಕೆ ಎಲ್ಲ ಗೊತ್ತಾಗತ್ತೆ ಇದ್ರೂ ನಾನು ನನಗೆ ಏನೋ ಸ್ವತಂತ್ರ ಇದೆ ಎಂಬೋ ಭಾವನೆಯಲ್ಲಿ ನಾನು ಬಾಳ್ತಾ ಇದ್ದೀನಿ. ವ್ಯರ್ಥ ಧಾವಂತಿ ಪಡುವೆ, ವ್ಯರ್ಥ ಧಾವಂತಿ ಸುಮ್ಮನೆ ಓಡಾಡ್ತಾ ತಿರುಗ್ತಾ ಇರ್ತೀನಿ. ಹೇಗೆ ತಿರುಗ್ತಾ ಇರ್ತೀನಿ? ಸರ್ವಕರ್ತನ ಮರೆದು, ಅವನೇ ಕರ್ತ, ಅವನೇ ಸರ್ವಕರ್ತ, ಸ್ವತಂತ್ರ ಕರ್ತ ಅಂಬೋದನ್ನ ಮರೆದು ನಾನು ತಿರುಗುತ್ತಾ ಇದ್ದೀನಿ. ಎತ್ತನಕ್ಕೆ ವಶವಿಲ್ಲ ಅಂದ್ರೆ ಸರಿ, ಪ್ರಯತ್ನ ಮಾಡ್ತೀನಿ, ಇಷ್ಟು ತಿಳ್ಕೊಂಡಿದ್ದೀನಲ್ಲ, ನಾನು ಪ್ರಯತ್ನ ಮಾಡ್ತೀನಿ. ನಾಳೆಯಿಂದ ಪ್ರಯತ್ನ ಮಾಡಿ ಊಟ ಮಾಡೋವಾಗ ದೇವರನ್ನ ಹೀಗೆಲ್ಲ ಚಿಂತನೆ ಮಾಡಿ ಅಟ್ಲೀಸ್ಟ್ ಒಂದು ಕಾರ್ಯದಲ್ಲಿನಾರು ನಾನು ಸ್ವತಂತ್ರವನ್ನ ಆ ಸ್ವತಂತ್ರ ಭ್ರಮೆಯನ್ನ ಬಿಡ್ತೀನಿ, ಅದು ಆಗತ್ತಾ ಅಂತ ಹೇಳಿದ್ರೆ ಅಲ್ಲಿ ಹೇಳ್ತಾರೆ ಎತ್ತನ ನನ್ನಿಂದ ಪ್ರಯತ್ನ ಮಾಡ್ಬೇಕು ಅಂದ್ರೆ ಅದು ನನ್ನ ವಶದಲ್ಲಿ ಇಲ್ಲ, ಅಲ್ಲಿನೂ ಸ್ವಾತಂತ್ರ್ಯ ಇಲ್ಲ ನನಗೆ. ನಾನು ಪ್ರಯತ್ನ ಮಾಡ್ತೀನಿ ಅಂದ್ರೆ ಎಲ್ಲಿ ಸ್ವಾತಂತ್ರ್ಯ ಇದೆ? ಮಿಥ್ಯಾಭಾವ ಬಿಡ್ತೀನಿ, ನಾಳೆಯಿಂದ ಬಿಡ್ತೀನಿ ಅಂತಂದ್ರೂ ಅದಕ್ಕೇನೂ ನನ್ಗೆ ಸ್ವತಂತ್ರ್ಯ ಇಲ್ಲ ಸ್ವಾಮಿ ಅಂತ ಹೇಳ್ತಾರ. ವಿಷಯ ಅಂಬೋ ವಿಷ ವಿಷಯ ಅಂತ, ವಿಷಯಗಳು ದ ಒಂದ್ ವಿಷಯಗಳು ನನ್ನನ್ನು ಸೆಳಕೊಂಡು ಹೋಗ್ತಾ ಇದ್ದಲ್ಲ ಎಕ್ಸ್ಟರ್ನಲಿ, ಅದು ಬಲ್ಲೆ ಅದೇ ತಾನೇ ಚೆಂದಾಗಿ ಗೊತ್ತಾಗತ್ತೆ ನನಗೆ ಇದು ಅದು ವಿಷಯ ಅಂಬೋದು ವಿಷ ನನಗೆ, ಇಟ್ ಈಸ್ ಲೈಕ್ ಪಾಯ್ಸನ್ ಅಂತ ನನಗೆ ಗೊತ್ತಾಗತ್ತೆ. ಇದ್ರೂ ತಲ್ಲೋವ ಬಿಡಲರಿಯೇ ನನಗೆ ಅದು ಬಿಡಲಕ್ಕೆ. ಐ ನೋ ದಟ್ ದ ವಿಷಯ ಪದಾರ್ಥಗಳು ದ ಎಕ್ಸ್ಟರ್ನಲಿ ನಾವು ನೋಡುವಂಥ ಈ ವಿಷಯ ಪದಾರ್ಥಗಳು ಇಟ್ ಈಸ್ ಟೇಕಿಂಗ್ ಮೀ ಅವೇ ಫ್ರಮ್ ಗಾಡ್ ಅಂತ ಗೊತ್ತಾಗತ್ತೆ. ಇದ್ರೂ ಆ ವಿಷಯಗಳು ಅಂದರೆ ವಿಷಯಗಳು ಅಂದರೆ ವಾಟ್ ಎವರ್ ವಿ ಸೀ ವಿತ್ ಅವರ್ ಐಸ್, ಏನೇನು ನಾವು ನೋಡ್ತೀವೋ ಅಂಗಡಿಯಲ್ಲಿ ಏನೇನೆಲ್ಲ ನೋಡ್ತೀವೋ ಅದು ಎಲ್ಲವೂ ಅದು ನನಗೆ ಬೇಕು ಅಂತಲೇ ಅನ್ಸುತ್ತೆ. ತಿರ್ಗಾ ಏನಾದ್ರು ಬಂದರೆ ಅಲ್ಲಿ ಹೋಗಿ ಅಂಗಡಿಗೆ ಹೋಗಿ ಇದು ಬೇಕು ಅದು ಬೇಕು ಅಂತಲೇ ನಮಗೆ ಅನ್ಸುತ್ತೆ. ತಲ್ಲೋಭ ಬಿಡಲರಿಯೇ, ಆ ಲೋಭ ಇನ್ನೂ ಬೇಕು ಬೇಕು ಎಂಬುದು ಅದು ಹೋಗೋದಿಲ್ಲ ಸ್ವಾಮಿ ಅನ್ಸುತ್ತೆ. ವಿಷಮಗತಿ ಪ್ರವಾಹದಲ್ಲಿ ಅವಶನಾಗಿ, ಸೊ ಯಾವ ಮಾರ್ಗದಲ್ಲಿ ನಾನು ಹೋಗಬೇಕು ಆ ಮಾರ್ಗಕ್ಕೆ ವಿರುದ್ಧ ಮಾರ್ಗದಲ್ಲೇ ಆ ಪ್ರವಾಹದಲ್ಲಿ ಆ ಪ್ರವಾಹದಂತೆ ಅದು ನನ್ನನ್ನು ಪ್ರವಾಹದಲ್ಲಿ ನಾನು ಬಿದ್ದರೆ ಏನಾಗುತ್ತೆ, ಯು ಕೆನಾಟ್ ಗೋ ಅಗೇನ್ಸ್ಟ್ ದ ಸ್ಟ್ರೀಮ್ ಆಫ್ ವಾಟರ್. ಎಲ್ಲಿ ಕರ್ಕೊಂಡು ಹೋಗುತ್ತೋ ಹಾಗೆ ಹೋಗ್ತಾ ಇರ್ತೀವಿ. ಯಾಕೆ ಯಾಕೆ ನಾನು ಹಾಗೆ ಹೋಗ್ತೀನಿ ಅಂದರೆ ಅವಶನ ಆಗಿ ನನ್ನ ವಶದಲ್ಲಿ ಯಾವುದೂ ಇಲ್ಲ, ನನ್ನ ವಶದಲ್ಲಿ ಯಾವುದೂ ಇಲ್ಲ. ಅವಶನ ಆಗಿ ಅಂದರೆ ಅಕಾರನಾದಂಥ ಭಗವಂತ ವಶದಲ್ಲಿ ನಾನಿದ್ದೀನಿ ಅಂತ ಹೇಳ್ತಾರೆ. ಪುಷಿ ನಂಬಿ ತೆರಳುತ್ತಿಹೇ ಹರುಷ ಕಾಣದೆ ನಿಜದಿ. ನಾನು ಪುಷಿ ನಂಬಿ ಅಂದರೆ ಐಮ್ ಗೋಯಿಂಗ್ ಇನ್ ದ ಆಪೋಸಿಟ್ ಡಿರೆಕ್ಷನ್ ಇನ್ ಸರ್ಚ್ ಆಫ್ ಹ್ಯಾಪಿನೆಸ್, ಬಟ್ ಇಟ್ ಡಸಂಟ್ ಗಿವ್ ಮೀ ಎನಿ ಹ್ಯಾಪಿನೆಸ್. ನನಗೆ ಅದು ಸುಖವನ್ನು ಕೊಡೋದಿಲ್ಲ, ನನಗೆ ಸಂತೋಷವನ್ನು ಅದು ಕೊಡೋದಿಲ್ಲ. ಅದು ಐಮ್ ಗೋಯಿಂಗ್ ಇನ್ ದ ರಾಂಗ್ ಡಿರೆಕ್ಷನ್. ಪುಷಿ ನಂಬಿ ಅಂದರೆ ತಪ್ಪಾದ ದಾರಿ ಅಥವಾ ಒಂದು ಸುಳ್ಳು ಸುಳ್ಳು ಅಂತ ಇಲ್ಲಿ ಸುಳ್ಳು ಅಂದರೆ ಇಟ್ ಇಸ್ ಫಾಲ್ಸ್ ಅಂತ ಅರ್ಥ ಇಲ್ಲ, ಆ ಒಂದು ರಾಂಗ್ ಡೈರೆಕ್ಷನ್ಲಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಕೃಷನಾದೆ ಹರಿಯನ್ನ ಕೈ ಪಿಡಿದು, ಸೊ ನಾನು ಎಷ್ಟು ಪ್ರಯತ್ನ ನಾನು ಏನೇ ಮಾಡಬೇಕು ಅಂತ ನನ್ನ ಕೈಯಲ್ಲಿ ಆ ಪ್ರಯತ್ನವೂ ಇಲ್ಲ, ಅದನ್ನು ನೀನೇ ಮಾಡಬೇಕು ಅಂತ ಕೈ ಪಿಡಿದು ಉದ್ಧರಿಸೋ ಅಂತಾರೆ. ನನ್ನನ್ನು ನೀನೇ ಉದ್ಧಾರ ಮಾಡಬೇಕು, ನನಗೆ ಯಾವ ಕಡೆ ಹೋಗೋದು ಅಂತ ಗೊತ್ತಿಲ್ಲ, ನನ್ನ ಕೈಯನ್ನು ಹಿಡ್ಕೋ ಅಂದರೆ ನೀನು ಅನುಗ್ರಹ ಮಾಡು, ನೀನು ಕರುಣೆಯನ್ನು ಮಾಡು ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ಹೇಳುವಾಗ ಹೇಳ್ತಾರೆ ಗುಣವಿಲ್ಲ ನನ್ನಲ್ಲಿ ಯಾವುದು, ಇಫ್ ಐ ಸರ್ಚ್ ಇನ್ಸೈಡ್ ಮೀ ಏನು ಅಂತ ಗುಣ ಇದೆ, ಯಾವ ಗುಣವೂ ಇಲ್ಲಪ್ಪ ನನ್ನಲ್ಲಿ, ದೋಷವಿಲ್ಲದ ಎಡೆ ಇಲ್ಲ ಅಂದ್ರೆ ದೋಷ ಇಲ್ಲದ ಸ್ಥಳವೇ ನನ್ನಲ್ಲಿ ಇಲ್ಲ ಅಂದ್ರೆ ದೋಷದಿಂದ ಪೂರ್ಣನಾಗಿದ್ದೀನಿ, ಗುಣರಾಹಿತ ಒಳ್ಳೆ ಗುಣ ಇಲ್ಲ, ಕೆಟ್ಟ ಗುಣಗಳೇ ನನ್ನಲ್ಲಿ ಇದೆ ಅಂತ ಹೇಳ್ತಾರೆ. ಧನುಜಾರಿ ನಿನ್ನವರ ಕರುಣ ಉಂಟೋ ಅಂತ ಕೇಳ್ತಾರೆ. ಧನುಜಾರಿ ಅಂದ್ರೆ ಧನುಗೆ ಹುಟ್ಟಿದವರು ಧನುಜರು ಅಂದ್ರೆ ಧನು ಕಶ್ಯಪನ ಒಂದು ಹೆಂಡತಿ ಧನು ಆಗ್ತಾಳೆ, ದ್ವಿತೀಯ ಪುತ್ರ ದೈತ್ಯರಾದ ಧನುವನ ಪುತ್ರ ಧನುಜರು ಅಂತ ಹಾಕ್ತಾರೆ. ಈ ಧನುಜರು ತುಂಬಾ ನಂಬರ್ಸ್, ದೇ ಆರ್ ಮೆನಿ. ಸೊ ಹಾಗೇನೆ ನಮ್ಮಲ್ಲಿ ಎಲ್ಲ ಒಂದು ಕೆಟ್ಟ ಕಾರ್ಯಗಳನ್ನ ಅವರೇ ಈ ಧನುಜಾರಿ ಧನುವನ ಮಕ್ಕಳೇ ಆ ಒಂದು ಧನುಜರು ಪ್ರೇರಣೆ ಮಾಡ್ತಾರೆ. ಈ ದೈತ್ಯರು ನಮ್ಮನ್ನ ಪ್ರೇರಣೆ ಮಾಡ್ತಾರೆ, ನಮ್ಮ ಕರ್ಮಕ್ಕೆ ಅನುಗುಣವಾದ ದೇವತೆಗಳು ಇವರ ಮೂಲಕವಾಗಿ ಮಾಡಿಸ್ತಾರೆ. ಸೊ ಅವರಿಗೆ ನೀನು ಶತ್ರು, ನೀನು ಅವರಿಗೆ ಶತ್ರು, ನೀನು ಅರಿಯಾಗಿದ್ದಿ, ಹಾಗೇನೆ ನೀನು ಅರಿ ಅಂತ ಭಾವಿಸಿದ್ದೀನಿ, ಧನುಜಾರಿ ಅಂತ ಭಾವಿಸಿದ್ದೀನಿ. ನನ್ನಲ್ಲಿ ಇರುವಂತ ಆ ಒಂದು ದೈತ್ಯರನ್ನ ಕಾಟ ಕೊಡದೇ ನನ್ನನ್ನು ರಕ್ಷಣೆ ಮಾಡು, ಮತ್ತು ನಿನ್ನವರ ಮತ್ತು ನೀನು ಮಾಡು, ನೀನು ನೀನು ಡೈರೆಕ್ಟಾಗಿ ಯಾವತ್ತೂ ಮಾಡೋದಿಲ್ಲ, ನಿನ್ನವರು ಅಂದ್ರೆ ನೀನು ಯಾರನ್ನ ನನ್ನವ ಅಂತ ಸ್ವೀಕಾರ ಮಾಡಿದೆ ಅಂದ್ರೆ ತತ್ವಾಭಿಮಾನಿ ದೇವತೆಗಳು ಮತ್ತು ಆ ಒಂದು ನಮ್ಮ ಗುರು ಪರಂಪರೆಯಲ್ಲಿ ಬಂದ ಎಲ್ಲರೂ ನಮಗೆ ನಿನ್ನ ಭಗವಂತ ನನ್ನವರು ಅಂತ ಮಾಡಿಕೊಂಡಿದ್ದಾನೆ. ಅಪರೋಕ್ಷ ಜ್ಞಾನಿಗಳು ಬೇಸಿಕಲಿ ಅವರು ತತ್ವಾಭಿಮಾನಿ ದೇವತೆಗಳು, ಅವರ ಕರುಣೆ ಉಂಟು. ನೀವು ನಾವು ನನ್ನ ಮೇಲೆ ಸ್ವಲ್ಪ ಕರುಣೆ ಮಾಡಿ, ನಿಮ್ಮ ಕರುಣೆ ನಿಮ್ಮ ಸ್ವಭಾವಕ ಸ್ವರೂಪ ಭೂತವಾಗಿದೆ, ನನ್ನಲ್ಲಿ ಕರುಣೆಯನ್ನ ಮಾಡು. ಕರುಣೆಯನ್ನ ಉಂಟು ಅಂದ್ರೆ ಉಂಟು ಅಂತಾನೆ ಅರ್ಥ, ನಿಮ್ಮಲ್ಲಿ ಕರುಣೆ ಉಂಟು ನನಗೆ ಮಾಡಿಸಿ, ನಾನು ಪ್ರಣತ ಆರ್ತಿಹರ, ನಾನು ನಿಮ್ಮನ್ನ ಸೇವೆ ಮಾಡುವವನು, ನಿನ್ನ ಭಕ್ತ, ನನಗೆ ಗೊತ್ತು ಎಷ್ಟು ಗೊತ್ತೋ ಅಷ್ಟು ಮಾಡ್ತೀನಿ ಪ್ರಣತ, ನಾನು ನಿಮ್ಮನ್ನೇ ನಂಬಿ ಬಂದಿದ್ದೀನಿ, ನಮ್ಮ ಆರ್ತಿಗಳನ್ನ ನಮ್ಮ ಕಷ್ಟಗಳನ್ನ ಹರ ತೆಗೀಪ ಸ್ವಾಮಿ. ಶ್ರೀ ಜಯೇಶ ವಿಠಲ, ಶ್ರೀ ನೀನು ಜಯೇಶ ವಿಠಲನಲ್ಲವೋ, ಜಯಾಪತಿಯ ಈಶ ಜಯಾಪತಿ ಸಂಕರ್ಷಣ ಸಮ್ಯಕ್ ಕರ್ಷಣ ಪಾಪಗಳೆಲ್ಲ ತೆಗೆದು ಹಾಕು ನೀನು. ದೇಶ ಬಿಟ್ಟಲ್ಲ, ಮನವಿತ್ತು ಅದು ನೋಡು, ಮನವಿತ್ತು ನೀನು ಮನಸ್ಸು ಮಾಡಿ. ಮನಸ್ಸು ಮಾಡಿ ಅಂದ್ರೆ ದೇವರಿಗೆ ಮನಸ್ಸು ಅಂತ ಏನಿದೆ ಅಂದ್ರೆ, ಮನ ಅಂಬೋ ಶಬ್ದಕ್ಕೆ ಮನ, ಮನ ಅಂದ ಮ ಅಂಬೋ ಶಬ್ದಕ್ಕೆ ಜೀವ ಅಂತನೂ ಅರ್ಥ ಉಂಟು. ಆ ರುದ್ರದೇವರು ಅಹಂಕಾರ ತತ್ವಕ್ಕೆ ಅಭಿಮಾನಿ ಆದಂತ ರುದ್ರದೇವರು ಅಂತನೂ ಅರ್ಥ ಉಂಟು. ಮತ್ತು ಮ ಅಂಬೋದಕ್ಕೆ ನಿರ್ಮಾಣ ಉದ್ಭವ ಮಾಡುವುದು ಎಂಬ ಅರ್ಥ ಉಂಟು. ನೀನೇನ್ ಮಾಡ ಮನವಿತ್ತು ಅಂದ್ರೆ ಆ ಒಂದು ಪ್ರೇರಣೆಯನ್ನ ನೀನಲ್ಲಿ ಒಂದು ರೂಪದಿಂದ ಹೊರಟು ಪ್ರೇರಿಸು ನನ್ನ. ಎಲ್ಲ ನೀನೇ ಅಲ್ಲಿ ಕೂತಿದ್ದಿ, ಒಂದು ರೂಪದಿಂದ ವ್ಯಕ್ತ ಆಗು, ವ್ಯಕ್ತ ಆಗಿ ನನ್ನನ್ನ ಪ್ರೇರಣೆ ಮಾಡಿ ಅದು ನೋಡಿ ನನ್ನಲ್ಲಿ ಇರುವಂತ ಇಷ್ಟು ಕಷ್ಟವನ್ನೆಲ್ಲ ನೋಡಿ ಸುಮ್ಮಗೊಲಿ ನನಗೆ. ನೀನು ಅನುಗ್ರಹ, ನಿನ್ನ ಅನುಗ್ರಹ ಒಂದೇ ಇದ್ರೆ ಸಾಕು, ಬೇರೆ ಏನೇನು ಬೇಕಾಗಿಲ್ಲ. ನಿನ್ನ ಅನುಗ್ರಹ ನನಗೆ ಆಗುವಂತೆ ಮಾಡು. ಹಾಗೆ ಶ್ರುತಿ ವಿನುತ, ಶ್ರುತಿಯಲ್ಲಿ ನೀನು ಶ್ರುತಿಯಿಂದ ಶ್ರುತಿ ಪ್ರತಿಪಾದ್ಯನಾಗಿ ವೇದ ಪ್ರತಿಪಾದ್ಯನಾಗಿದ್ದೆ, ವೇದದಲ್ಲಿ ಎಲ್ಲವೂ ನೀನು ಹೇಳಿದ್ದೆ. ಸೊ ಆ ಪ್ರಕಾರ ನನಗೆ ಬಂದು ನನಗೆ ಉದ್ಧಾರ ಮಾಡು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಾರಂಬಲ್ಲಿ ಕೃಷ್ಣಾರ್ಪಣಮಸ್ತು.